ಪ್ರಜಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕೃಷ್ಣ. ಇಲ್ಲಿ ಪಂಚತನ್ಮಾತ್ರ ಸಂಧಿಯಲ್ಲಿ ಭಗವಂತ ಹೇಗೆ ವಿಶೇಷವಾಗಿ ನೆಲೆಸಿದ್ದಾನೆ ಅಂತ ನೋಡಿದ್ದೀವಿ. ಹೇಗೆ ನಾಲ್ಕು ದೇಹಗಳಲ್ಲಿ ನೆಲೆಸಿದ್ದಾನೆ, ನೆಲೆಸಿದ್ರನು ಅವನು ಜೀವನಕ್ಕಿಂತ ವಿಲಕ್ಷಣವಾಗಿದ್ದಾನೆ ಅದನ್ನ ನಾವು ತಿಳ್ಕೊಂಡ್ರ, ಆ ಒಂದು ಬಿಂಬ ಪ್ರತಿಬಿಂಬ ಭಾವವನ್ನ ನಾವು ತಿಳ್ಕೊಂಡ್ರ ನಮ್ಗೆ ಈ ಬಂಧನ ಅಂದ್ರೆ ಪಂಚ ತನ್ಮಾತ್ರದಿಂದ ನಮ್ಗೆ ಬಂಧನ ಆಗಿದೆ. ಪಂಚಭೂತ ಅಂಬೋದು ಆವಾಸ ಸ್ಥಾನ ಅಬೋಡ್ ತರ ಆಗಿದೆ. ಪಂಚ ತನ್ಮಾತ್ರೆಗಳ ಮೂಲಕವಾಗಿ ನಮ್ಗೆ ಶಬ್ದಸ್ಪರ್ಶ ರೂಪರಸ ಮೂಲಕವಾಗಿ ನಮ್ಗೆ ಕಾಂಟ್ಯಾಕ್ಟ್ ಎಲ್ಲಾ ಕಡೆನೂ ಬರುತ್ತೆ. ಸೊ ಅಲ್ಲಿ ಈ ವಿಶೇಷವಾಗಿ ಚಿಂತನೆ ಮಾಡಿದ್ರೆ ನಮ್ಗೆ ಈ ಒಂದು ಬಂಧದಿಂದ ಮುಕ್ತಿ ಸಿಕ್ಕತ್ತೆ. ಬಂಧ ಕಷ್ಟ ಬಂಧ ಎಲ್ಲದರಿಂದನು ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೇನೋ ನಿವಾರಣೆ ಆಗತ್ತೆ. ದೊಡ್ಡ ಫಲ ಹೇಳಿದ ಮೇಲೆ ಸಣ್ಣ ಪುಟ್ಟ ಫಲಗಳು ಉಂಟೇ ಉಂಟು. ಸೊ ಇಲ್ಲಿ ಹೇಳುವ ಕಲುಷ ಇಲ್ಲದ ದರ್ಪಣದಿ ನಾವು ನಾಲ್ಕನೇ ಪದ್ಯ ನೋಡಿದ್ದೀವಿ. ಈ ನಾಲ್ಕನೇ ಪದ್ಯದಲ್ಲಿ ಇನ್ನೊಂದು ಮೀನಿಂಗ್ ಅನ್ನು ಸಂಕಷ್ಣ ಒಡೆಯರು ಕೊಟ್ಟಿದ್ದಾರೆ. ಇದು ಸ್ವಲ್ಪ ವ್ಯತ್ಯಾಸವಾಗಿದೆ. ಅವರು ಏನ್ ತಗೊಂಡಿದ್ದಾರಂದ್ರೆ ಕಲುಷವಿಲ್ಲದ ದರ್ಪಣದಿ, ಇದು ನಾಲ್ಕನೇ ಪದ್ಯ, ಜಸ್ಟ್ ಒಂದು ಟೂ ಲೈನ್ಸ್ ಅಷ್ಟೇ. ಕಲುಷವಿಲ್ಲದ ದರ್ಪಣ ಅಂತ ತಗೋವಾಗ ಅವ್ರಿಗೆ ಹಾಗೆ ತಗೊಂಡಿದ್ದಾರಂದ್ರೆ ದರ್ಪಣ ಅಂತ ಹೇಳಿದ್ರೆ ಮಿರರ್ ಅಂತ ನಾವು ತಗೊಂಡ್ರೆ ಮಿರರ್ ಅಂತ ಆಗ್ಬೇಕಂದ್ರೆ ಪಾದರಸ ಇರುತ್ತೆ ಅಂದ್ರೆ ಮೆರ್ಕುರಿ ಇರುತ್ತೆ. ಅದು ಏನ್ ಮಾಡುತ್ತೆ, ಮೆರ್ಕುರಿ ಮಾಡುವಂತ ಕೆಲಸ ಏನಲ್ಲಿ ಅಂದ್ರೆ ಆ ಒಂದು ಪ್ರಕಾಶ ಆಚೆ ಕಡೆ ಹೋಗದೆ ತಡೆ ಮಾಡಿ ರಿಫ್ಲೆಕ್ಟ್ ಮಾಡುವಂತೆ ಮಾಡುತ್ತೆ ಈ ದರ್ಪಣದ ಕೆಲಸ. ಸೊ ನಾವು ದರ್ಪಣ ಅಂಬೋದು ಮಂಗಳ ವಸ್ತು ಅಂತ ನಾವು ಅದನ್ನ ದಿನಾಗ್ಲೂ ನೋಡಿ ಬಿಂಬ ಪ್ರತಿಬಿಂಬ ಭಾವ ಅದನ್ನ ಚಿಂತನೆ ಮಾಡ್ತೀವಿ ನಾವು ದಿನಾಗ್ಲೂ. ಇದನ್ನ ಇನ್ನೊಂದು ಮುಖ ಇದೆ ಅಂತಾನು ತಿಳಿಸ್ತಾರೆ. ಕಲುಷವಿಲ್ಲದ ದರ್ಪಣದಿಂದ್ರೆ ಇಲ್ಲಿ ದರ್ಪಣ ಅಂಬೋದನ್ನ ಬರೀ ಒಂದು ಪಾದರಸ ಅಥವಾ ಮೆರ್ಕುರಿ ಇಲ್ಲದೆ ಇರುವಂತ ಒಂದು ಗ್ಲಾಸ್ ಅಂತ ತಕೊಳ್ಳಿ, ಆ ತರ ಒಂದು ಕನ್ನಡಿ ಅದನ್ನ ತಕೊಂಡಿದ್ದಾರೆ. ಕಲುಷ ಅಂದ್ರೆ ವಾಟ್ ಎವರ್ ಇಸ್ ಇನ್ಸರ್ಟೆಡ್ ಅಂದ್ರೆ ಕಲುಷ ಬಂದಿದ್ದು ಅಂದ್ರೆ ಏನು, ಕಲುಷ ಅಂದ್ರೆ ಆ ಪಾದರಸ ಅಂತ ತಕೊಂಡಿದ್ದಾರೆ, ಮೆರ್ಕುರಿ ಅಂತ ತಗೊಂಡಿದ್ದಾರೆ. ಹಾಗೆ ತಗೊಂಡು ಕಲುಷವಿಲ್ಲದ ದರ್ಪಣದಿ ಅಂತ ಹೇಳುವಾಗ ಇಲ್ಲಿ ಎರಡು ತರ ಜೀವರಾಶಿಗಳನ್ನ ತಕೊಂಡಿದ್ದಾರೆ, ಶಾಂಸರು ನಿರಂಶರು ಅಂತ ತಕೊಂಡಿದ್ದಾರೆ. ಸೊ ಇಲ್ಲಿ ಕಲುಷವಿಲ್ಲದ ದರ್ಪಣದಲ್ಲಿ ಹೇಳುವಾಗ ಹೊಳೆವ ಬಹುರೂಪದಲ್ಲಿ ಸಜ್ಜನರೊಳಗೆ ಮನ ದರ್ಪಣದಿ ಅಂತ ಹೇಳುವಾಗ ಅಲ್ಲಿ ಕಲುಷವಿಲ್ಲದ ಅಂತ ತಕೊಂಡಾಗ ಪಾದರಸ ಅಥವಾ ಮೆರ್ಕುರಿ ಇರುವಂತ ಕನ್ನಡಿ ಅಂದ್ರೆ ನಮಗೆ, ನಾವು ದೇವರನ್ನ ನೋಡುವಾಗ ನಮಗೆ ದೇವರು ಕಾಣಿಸ್ತಾ ಅಂದ್ರೆ ಅಪರೋಕ್ಷ ಜ್ಞಾನ ಆಗುವಾಗ ನಮ್ಗೆ ದೇವರು ಕಾಣಿಸ್ತಾನಂತ. ದೇವರು ನಾವು ಯಾರು ಅಂತ ನಮ್ಗೆ ಗೊತ್ತಾಗತ್ತೆ. ನಮ್ಮ ದೇವರು ನಮ್ಮ ಬಿಂಬರೂಪಿ ಹೇಗಿದ್ದಾನೆ ಅಂತ ಗೊತ್ತಾಗತ್ತೆ, ಅಷ್ಟೇ ಗೊತ್ತಾಗತ್ತೆ. ಉಳಿದ ರೂಪಗಳು ಕಾಣಿಸ್ಬೋದು. ವೆರಸ್ ಸಾಂಶ ಜೀವರಿಗೆ ಹೇಗೆ ಕಾಣಿಸುತ್ತೆ ಅಂದ್ರೆ ಸಾಂಶ ಜೀವರಿಗೆ ಆ ಒಂದು ಪಾದರಸ ಅಂದ್ರೆ ಮೆರ್ಕುರಿ ಇಲ್ಲದೆ ಇರುವಂತ ಕನ್ನಡಿ ಅಂದ್ರೆ ಏನಾಗತ್ತೆ, ನೀವು ಕನ್ನಡಿಯಲ್ಲಿ ನೋಡೋವಾಗೆ ಮೆರ್ಕುರಿ ಇಲ್ಲ ಅಂದ್ರೆ ಆಚೆ ಕಡೆಯನ್ನು ಕಾಣಿಸ್ತದೆ ವಸ್ತುಗಳು, ಇಲ್ಲಿ ಇರುವಂತ ವಸ್ತುಗಳು ನೋಡ್ತಾ ಇದ್ದೀವಿ, ಆ ಕನ್ನಡಿಗೆ ಆಚೆ ಇರುವಂತ ಅನೇಕ ವಸ್ತುಗಳು ಕಾಣಿಸುತ್ತ ಅನೇಕ. ಹಾಗೇನೆ ಈ ಸಾಂಶ ಜೀವರಿಗೆ ಏನಾಗತ್ತೆ ಅಂದ್ರೆ ಅವರು ದೇವರ ಬಿಂಬವನ್ನ ನೋಡೋವಾಗ, ಈಗ ಆಚಾರ್ಯರು ಹೇಳಿದ್ದಾರೆ ಗೀತಾ ಭಾಷೆಯಲ್ಲಿ ಹೇಳಿದ್ದಾರೆ, ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ ಎರಡನೇ ಅಧ್ಯಾಯದಲ್ಲಿ, ಅವರು ದೇವರನ್ನ ನೋಡೋವಾಗ ದೇವರು ಮಾತ್ರ ಕಾಣೋದಿಲ್ಲ, ದೇವರ ಸುತ್ತ ಇರುವಂತ ಅನೇಕ ಜೀವರು ಅನೇಕ ವಸ್ತುಗಳು ಅವರಲ್ಲಿ ಇರುವಂತ ದೇವರು ಅನೇಕ ವಸ್ತುಗಳು. ವಸ್ತುಗಳು ಅಂದ್ರೆ ಹೊರಗಿನ ಇರುವಂತ ವಸ್ತು ಮಾತ್ರ ಅಲ್ಲ, ಅದು ಒಳಗೆ ವಸ್ತು ಶಬ್ದವಾಚನಾದ ಭಗವಂತ. ಹೀಗೆ ಅವರು ಅನೇಕ ಬಹುರೂಪದಲ್ಲಿ ಅಂತ ಇಲ್ಲಿ ಕೊಟ್ಟಿರುವುದು ಸಾಂಶ ಜೀವರಿಗೆ ತಕೊಂಡಾಗ ಅವರು ಎಲ್ಲಾ ಜೀವರು ಮತ್ತು ಯಾದರಿನ ಇರುವಂತ ಆ ಭಗವತ್ ರೂಪ ಇದು ಎಲ್ಲವೂ ನೋಡಬಲ್ಲರವರು ಅಂತ. ಕಲುಷ ಇರುವಂತ ದರ್ಪಣ ಅಂದ್ರೆ ನಮ್ ತರ ಕಲುಷ ಇಲ್ಲದೊಂದು ಇರೋದು ಅಂದ್ರೆ ನಮ್ಮ ಸಾಧಾರಣವಾಗಿರುವಂತ ದರ್ಪಣ ಮಿರರ್ ಅಂತ ತಗೊಂಡು ನಮ್ಗೆ ಒಂದೇ ಕಾಣಿಸುತ್ತೆ, ನಾವು ಯಾರು ನಾವು ಎಂತದ್ದವರು ಅಂತ ಕಾಣಿಸುತ್ತೆ, ನಮ್ಮಿಂದ ಹಿರಿಯರು ಕಾಣಿಸೋದು, ಆಮೇಲೆ ಅಲ್ಲಿ ಭಗವಂತ ಹೀಗೆ ಕಾಣಿಸ ಬಿಂಬರೂಪ ಅವನು ಕಾಣಿಸ್ತಾನಂತ ಇದು ಒಂದು ಮೀನಿಂಗ್ ಅಲ್ಲಿ ಹೇಳಿದ್ದಾರೆ. ಇದು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾರೆ. ಇಷ್ಟು ತನಕ ದೇವರು ಇದ್ದಾನೆ, ದೇವರು ಹೇಗಿದ್ದಾನೆ, ಹೇಗೆ ದರ್ಶನ ಕೊಡ್ತಾನ ಅಂಬೋದನ್ನ ಹೇಳಿದ ಮೇಲೆ ದೇವರು ದೇವರು ತಾನು ಒಬ್ಬನೇ ಯಾವತ್ತೂ ಬರಲ್ಲ, ದೇವರು ತನ್ನ ಗೆಳೆಯನಾದಂತ ಆ ಒಂದು ಮುಖ್ಯ ಪ್ರಾಣರ ಜತೆಯಿಂದಲೇ ಬರ್ತಾನೆ. ದೇವರು, ಲಕ್ಷ್ಮಿ ಮತ್ತು ಮುಖ್ಯ ಪ್ರಾಣರು ಇವರ ಜತೆಯೇ ಅವನಿಗೆ ಯಾವತ್ತೂ ಕೆಲಸ ಮಾಡ್ತಾನ, ವ್ಯಾಪಾರಗಳನ್ನ ಮಾಡ್ತಾನ ಅಂತ ತಿಳ್ಕೋಬೇಕು ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಉಪನಿಷತ್ತುಗಳ ಸಂವಾದವೂ ಇದೆ, ಬೃಹದಾರಣ್ಯಕ ಉಪನಿಷತ್ತಲ್ಲೇನೆ ಇದು ಕೊಟ್ಟಿದ್ದಾರೆ. ಇಲ್ಲಿ ಬರುವಂತ ಎರಡು ಉಪಾಸನೆಗಳು ಇದು ಹೇಗಿದೆ ಅಂದ್ರೆ, ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಭಾರತೀಪ ಪ್ರಾಣೇಶನಿಪ್ಪತ್ತೊಂದು ಸಾವಿರ ದಾರು ನೂರೆನಿಪ ಶ್ವಾಸರೂಪಕ ಹಂಸ ಭಾಸ್ಕರ ಭೇಷರೊಳಗಿದ್ದವರ ಕೈವಿಡಿ ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು. ಈ ಸರೋಜ ಭವಾಂಡದೊಳು ಸರ್ವತ್ರ ತುಂಬಿಹನು ಅಂತ ಹೇಳ್ತಾರೆ. ಏನು ತುಂಬಿದ್ದಾನೆ ಈ ಸರೋಜ ಭವಾಂಡದೊಳು? ಈ ಸರೋಜ ಅಂದ್ರೆ ಈ ಬ್ರಹ್ಮಾಂಡ, ಬ್ರಹ್ಮಾಂಡ ಪೂರ್ತಿ ತುಂಬಿದಾನಂದ್ರೆ ಇಲ್ಲಿ ಏನ್ ತಗೊಳ್ತಾ ಇದ್ದಾರಂದ್ರೆ, ಈ ಬ್ರಹ್ಮಾಂಡದ ಒಳಗೆ ಇರುವಂತ ಜೀವರಾಶಿಗಳು, ಈ ಒಂದು ಒಂದು ಸೃಷ್ಟರಾದಂತ ಆ ಒಂದು ಸುಜ್ಜ ಜೀವ ಜೀವರು ಎಷ್ಟು ಗಣಗಳಿರುತ್ತೋ, 14 ಲೋಕದಲ್ಲಿನೂ ಇರುವಂತ ಇಷ್ಟೂ ಜನರ ಒಳಗೆ, ಸರ್ವತ್ರ ಅಂಬುದು ಹೊರಗೆ ಅಂತಲ್ಲ, ಈ ಸರ್ವತ್ರ ಈ ಬ್ರಹ್ಮಾಂಡದಲ್ಲಿ ಇರುವಂತ ಜೀವರಾಶಿಗಳು ಅವರ ಒಳಗೆ ಹೇಗಿದ್ದಾನೆ ಅಂತ ಅಂದ್ರೆ, ಏನಾಯ್ತು ಇಲ್ಲಿ ನಾರಾಯಣ ಲಕ್ಷ್ಮಿ ಮತ್ತು ಮುಖ್ಯ ಪ್ರಾಣರನ್ನು ತರ್ತಾ ಇದ್ದಾರೆ. 3 ಜನರು ಎಲ್ಲ ಜೀವರಾಶಿಗಳಲ್ಲಿ ಒಳಗೇನೂ ಇದ್ದಾರೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳ್ತಾರೆ, ಈ ಶರೀರ ಚತುಷ್ಟಯಗಳು. ಈ ಶರೀರ, ಈ ಶರೀರ ಅಂದ್ರೆ ಹಿಂದೆ ಪ್ರಸ್ತುತವಾದಂತ 4 ಶರೀರಗಳು. ನಾಲ್ಕು ಶರೀರಗಳ ಒಳಗೇನು ಇದ್ದಾನಂತ ಹೇಳಿ ಅದು ಒಂದೊಂದು ವಿವರಣೆ ಮಾಡ್ತಾ ಹೋಗ್ತಾರೆ. ಯಾಕೆ ವಿವರಣೆ ಮಾಡಬೇಕು? ಎಲ್ಲಾ ಕಡೆನು ಇದ್ದಾನಂತ ಹೇಳಿದ್ರೆ ಆಯ್ತಲ್ಲ ಅಂದ್ರೆ, ಅದು ನಮಗೆ ಮನಸ್ಸನ್ನು ಮುಟ್ಟಬೇಕಂದ್ರೆ ಒಂದೊಂದು ಲೇಯರ್ ಬೈ ಲೇಯರ್ ಇಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ ಅಂತ ಚಿಂತನೆ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಏನೇನಿದೆ ಅಂದ್ರೆ, ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ. ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ, ಇದಕ್ಕೆ ಎರಡು ರೀತಿಯಿಂದ ಅರ್ಥ ಮಾಡ್ತಾರೆ. ಏನು ಅಂದ್ರೆ, ಒಂದು ಈ ಶರೀರ ಶರೀರ ಚತುಷ್ಟಯಗಳನ್ನು ಅಲ್ಲಿ ಹೇಳಿದ್ದಾರೆ. 3ನೇ ಪದ್ಯದ ಜೀವಲಿಂಗ ಅನಿರುದ್ಧ ಸ್ಥೂಲ, ಈ ಶರೀರ ಇದೆ. ಇದಲ್ಲಿ ಸಂಕಷ್ಣ ಒಡೆಯರು ಹೇಗೆ ತಗೊಳ್ತಾರಂದ್ರೆ, ನೆಕ್ಸ್ಟ್ ಬರೋದು ಕೋಶ ಧಾತುಗ, ಅದು ಒನ್ಲಿ ಫಾರ್ ಅಪ್ಲಿಕಬಲ್ ಟು ಸ್ಥೂಲ ದೇಹ ಅಂತ ತಗೊಳ್ತಾರೆ. ಬಟ್ ಆಕ್ಚುಲಿ 4 ದೇಹಗಳಿಗೇನು ಅಪ್ಲೈ ಆಗತ್ತೆ. ಹೇಗೆ ಅಪ್ಲೈ ಆಗತ್ತೆ, ಅದಕ್ಕೆ ಪ್ರಮಾಣ ಏನು ಅಂದ್ರೆ, ಕೋಶ ಎಲ್ಲಾ ಕಡೆನೂ ಇದೆ ಅಂತ ನಾವು ಹಿಂದೆನೆ ನೋಡಿದ್ದೀವಿ. ಭೋಜನ ರಸಭಾವ ಸಂಧಿ ಬಂದಾಗೆ ಕೋಶ ಅಂಬೋದು, ಕೋಶ ಅಂದ್ರೆ ಏನು, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಅಂತ ನಾವು ತಕೊಂಡಾಗ ಇದು ಎಲ್ಲ ದೇಹದಲ್ಲಿನೂ ಹರಡಿದೆ ಅಂತ ನಾವು ತಕೊಂಡಿದ್ದೀವಿ. ಎಲ್ಲಾ ಕಡೆನೂ ಇದೆ, ಲೇಯರ್ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟ್ ಆಗಿಲ್ಲ, ಎಲ್ಲವೂ ಇದೆ. ಯಾಕೆ ಅಂದ್ರೆ, ಈ ಕೋಶ ಅಂತ ನೋಡಿದಾಗ ಒಂದೊಂದು ಕೋಶ, ನಾವು ಅನ್ನಮಯ ಕೋಶ ಅಂತ, ಅನ್ನಮಯ ಕೋಶ ಅಂತ ನಾವು ಚಿಂತನೆ ಮಾಡಿದಾಗ, ಅನ್ನಮಯ ಕೋಶದಲ್ಲಿ ಅನ್ನಮಯ ಕೋಶ ಅಂಬೋದು ಕೋಶಗಳು, ಅನ್ನಮಯ ಕೋಶ ಅಂತ ನಾವು ಚಿಂತನೆ ಮಾಡಿದಾಗ ಅನ್ನಮಯ ಕೋಶ ಅಂಬೋದೇ ಆ ಒಂದು ಪೃಥ್ವಿ ಮತ್ತು ಅಪ್ಪು ಇದರಿಂದ ಕೂಡಿದಂತ, ಇದ ಈ ಎರಡರಿಂದ ಸಂಯೋಜನೆ ಮಾಡಿ ಬಂದದ್ದು ಅನ್ನಮಯ ಕೋಶ ಅಂತ ಚಿಂತನೆ ಮಾಡ್ತೀವಿ. ಎರಡರಿಂದ ಸೇರಿ ಬಂದದ್ದು ಅನ್ನಮಯ ಕೋಶ ಅಂತ ಅಂದ್ರೆ ಏನಾಗತ್ತೆ, ಈ ಅನ್ನಮಯ ಕೋಶ ಅಂಬೋದಲ್ಲಿ ಆ ಒಂದು ಪೃಥ್ವಿಗೆ ಸಂಬಂಧಪಟ್ಟದು, ಪೃಥ್ವಿಗೆ ಸಂಬಂಧಪಟ್ಟ ಪಂಚಭೂತದಲ್ಲಿ ಪೃಥ್ವಿ, ಅದಕ್ಕೆ ಸಂಬಂಧಪಟ್ಟದು. ಆಮೇಲೆ ಆ ಪೃಥ್ವಿ ಮತ್ತು ಆ ಪೃಥ್ವಿಯಲ್ಲಿ ಇರುವಂತ ಅಸಾಧಾರಣ ಧರ್ಮವಾದಂತ ಗ್ರಹಣ, ಆ ಗ್ರಹಣವನ್ನ ಗ್ರಹಣ ಮಾಡುವಂತ ಇಂದ್ರಿಯ ಆ ಗಂಧ, ಪೃಥ್ವಿಯಲ್ಲಿ ವಿಶೇಷವಾಗಿರುವಂತದ್ದು ಅಸಾಧಾರಣ ಗುಣ ಬಂದು ಗಂಧ, ಆ ಗಂಧವನ್ನ ಆ ಗ್ರಹಣ ಮಾಡುವಂತ ಗ್ರಹಣೇಂದ್ರಿಯ. ಆಮೇಲೆ ಉಪಸ್ಥ ಕರ್ಮೇಂದ್ರಿಯ. ಸೊ ಒಂದೊಂದಿನ ನಾವು ನೋಡಿದೀವಿ ಭೋಜನ ರಸ ಸಂಧಿಯಲ್ಲಿ ನೋಡಿದೀವಿ, ಒಂದೊಂದು ಕೋಶ ಅಂತ ತಕೊಂಡ್ರೆ ಆ ಪೃಥ್ವಿ ಮತ್ತು ಅಪ್ಪು ಇದೆ ಅನ್ನಮಯ ಕೋಶದಲ್ಲಿ, ಪೃಥ್ವಿಯಲ್ಲಿ ಪೃಥ್ವಿ ಪಂಚಭೂತದಲ್ಲಿ ಸಂಬಂಧಪಟ್ಟ 4 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ತನ್ಮಾತ್ರ ಪಂಚಭೂತ, ಈ ತರ 4 ತಕೊಂಡಿದ್ದೀವಿ. ಅಪ್ಪು ಅಂದ್ರೂ ಅದೇ ರೀತಿಯಿಂದ 4 ತಕೊಂಡಿದ್ವಿ. ಅಪ್ಪು ಅಂದ್ರ ಅಪ್ಪು ಆ ಒಂದು ಪಂಚ ಅನ್ನಮಯ ಕೋಶದಲ್ಲಿ ಒಂದು ಭಾಗದಲ್ಲಿ ಇರುವಂತ ಅಪ್ಪು ಅಂದ್ರ ನೀರು, ನೀರಿಗೆ ಸಂಬಂಧಪಟ್ಟ ಅಸಾಧಾರಣ ಗುಣ ರಸ, ಆ ರಸವನ್ನ ಸವಿಯುವಂತ ಜಿಹ್ವ ಜ್ಞಾನೇಂದ್ರಿಯ, ಆಮೇಲೆ ಅದನ್ನ ಹೊರಗೆ ಹಾಕುವಂತ ಪಾಯು ಇಂದ್ರಿಯ. ಸೊ ಹೀಗೆ ನಾವು 4 ತಕೊಂಡಿದ್ದೀವಿ. ಸೊ ಇದು ಎಲ್ಲದಕ್ಕೇನು ಮೂಲ ಅಂದ್ರೆ ಏನು, ಪಂಚಭೂತ ಪಂಚ ತನ್ಮಾತ್ರ ಪಂಚ ಜ್ಞಾನೇಂದ್ರಿಯ
ಪಂಚಕರ್ಮೆ ಅಂದ್ರೆ ಎಲ್ಲದಕ್ಕೇನೆ ಸೂಕ್ಷ್ಮ ಇರಲೇಬೇಕು. ಸೊ ಸೂಕ್ಷ್ಮ ಇರಲೇಬೇಕು ಅಂದ್ರೆ ಅದು ಅಷ್ಟು ಲಿಂಗ ದೇಹ ಹೋಗುತ್ತೆ. ಲಿಂಗ ದೇಹದಲ್ಲಿ ಅದು ಇರಬೇಕಂದ್ರೆ ಆ ಒಂದು ಅದಕ್ಕೆ ಕರೆಸ್ಪಾಂಡಿಂಗ್ ಆದ ನಮ್ಗೆ ಆ ಒಂದು ಸ್ವರೂಪ ದೇಹದಲ್ಲಿ ಅಪ್ರಾಕೃತವಾಗಿ ಇರಬೇಕು. ಇದಕ್ಕೆ ಏನು ಪ್ರಮಾಣ ಅಂದ್ರೆ ಅಲ್ಲಿ ಐತರೇಯ ಭಾಷೆಯಲ್ಲಿ ಆಚಾರ್ಯ ಹೇಳುವಾಗ ಅಲ್ಲಿ ಹೇಳ್ತಾರೆ, ಸಿದಚ್ಚಿನ್ ಮಿಶ್ರಿತವಾದ ಎಲ್ಲವೂ ಅಲ್ಲಿ ದೇವರಲ್ಲಿ ಇದೆ, ವಾಯುದೇವರಲ್ಲಿನೂ ಇದೆ ಅಂತ ಹೇಳಿದ್ದಾರೆ. ಸೊ ಹೀಗೆ ಈ ನಾಲ್ಕು ದೇಹಗಳನ್ನೂ ತಕ್ಕೋಬಹುದು. ಈ ಶರೀರ ಚತುಷ್ಟಯಗಳು ಕೋಶ ಬಂತು. ಆ ಈ ಒಂದು ಐದು ಕೋಶಗಳು, ಈ ಐದು ಕೋಶಗಳಿಗೆ ಸಂಬಂಧಪಟ್ಟ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಭೂತ, ತನ್ಮಾತ್ರ, ಹೀಗೆ ಎಲ್ಲದಲ್ಲಿನೂ ಇದ್ದಾನೆ. ಅಂದ್ರೆ ಒಂದೊಂದೊಂದೊಂದಲ್ಲಿನೂ ಇದ್ದಾನೆ. ಯಾರಿದ್ದಾನೆ ನೋಡೋಣ. ಕೋಶ ಮತ್ತು ಧಾತು ಅಂತ ಹೇಳಿದ್ದಾರೆ. ಮತ್ತೆ ಧಾತು ಅಂತ ಬರುವಾಗ ಸಂಕಷ್ಟ ನೋಡಿಯರು ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೋಡಿ ಕೋಶ ಧಾತುಗ ಅಂತ ಹೇಳಿದ್ದ ಕಾರಣ ಅಂದ್ರೆ ಕೋಶ ಅಂತೂ ಎಲ್ಲಾ ಕಡೆ ಇದೆ ಅಂತ ನಮ್ಗೆ ಪ್ರಮಾಣ ಇದೆ. ಧಾತು ಅಂತ ಹೇಳಿದಾಗ ಧಾತು ಅಂದ್ರೆ ಏನು, ಸಪ್ತ ಧಾತುಗಳಾಗತ್ತೆ. ಈ ಸಪ್ತ ಧಾತುಗಳು ಅಂತ ತಕೊಂಡ್ರೆ ಎಲುವು ಇದೆ, ರಕ್ತ ಇದೆ, ಮಾಂಸ ಇದೆ, ಇದೆಲ್ಲ ನಮ್ಗೆ ಸೂಕ್ಷ್ಮ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ ಆಗಲಿ ಮತ್ತು ಸ್ಥೂಲ ಲಿಂಗ ದೇಹದಲ್ಲಿ ಆಗಲಿ ಸ್ವರೂಪ ದೇಹದಲ್ಲಿ ಎಲ್ಲಿ ಇದೆ? ಸೊ ಇದು ಬಂದು ಇಲ್ಲಿ ಹೇಳಿರುವಂತ ವಿಶೇಷ 21,600 ಎಂಬ ಪಾಶ ಜಪಗಳು ಸ್ಥೂಲ ದೇಹದಲ್ಲಿ ಮಾತ್ರ ವಾಯುದೇವರು ಮಾಡ್ತಾರೆ ಎಂಬುದು ಸಂಕಷ್ಟ ಒಡೆಯರ ಪಾಠ. ಬಟ್ ನಮ್ಮಲ್ಲಿ ಎಲ್ಲಾ ಕಡೆನೂ ಇದ್ದಾರೆ ಅಂತ. ಇದಕ್ಕೆ ಏನು ಅಂದ್ರೆ ಪ್ರಮಾಣ ಏನು ಅಂದ್ರೆ ಅಲ್ಲಿ ಐತರೇಯ ಭಾಷೆಯಲ್ಲಿ ಹೇಳುವಾಗ ಹೇಳ್ತಾರೆ, ಈ ಭಗವಂತನ ಈ ಭಗವಂತನಿಗೇನು ಅಪ್ರಾಕೃತವಾದಂತ ಸಪ್ತ ಧಾತುಗಳು ಇದೆ ಅಂತ ಹೇಳಿ ಆ ಸಪ್ತ ಧಾತುಗಳನ್ನ ಆಶ್ರಯ ಮಾಡಿಕೊಂಡು ಈ ಒಂದು ಸಪ್ತ ಛಂದಸ್ಸುಗಳು ಅಂತ ಹೇಳ್ತಾರೆ. ಈ ಛಂದಸ್ಸುಗಳು, ಛಂದಸ್ಸುಗಳು ಅಂದ್ರೆ ಛಂದಸ್ಸುಗಳ ಅಭಿಮಾನಿ ದೇವತೆಗಳು ದೇವರ ಸಪ್ತ ಧಾತುಗಳನ್ನ ಆಶ್ರಯ ಮಾಡಿಕೊಂಡು ಇದ್ದಾರಂತ. ಇದನ್ನ ಯಾರು ತಿಳ್ಕೊಳ್ತಾನೋ ಅವನಿಗೆ ಆ ಪಾಪಗಳು ಕಟ್ಟಿ ಹಾಕಿದಂತ. ಎಲ್ಲವೂ ಇದನ್ನ ಈ ಒಂದು ಸಪ್ತ ಧಾತುಗಳು ನಮ್ಮನ್ನ ಕಟ್ಟಿ ಹಾಕಿದ ಈ ದೇಹದಲ್ಲಿ ಈ ಧಾತುಗಳನ್ನ ಈ ದೇವತೆಗಳು ಈ ದೇವತೆಗಳು ಕಟ್ಟಿ ಹಾಕಿದ್ದಾರೆ ನಮ್ಗೆ. ಈ ದೇವತೆಗಳು ಈ ಭಗವಂತನ ಸಪ್ತ ಧಾತುವನ್ನ ಆಶ್ರಯ ಮಾಡಿಕೊಂಡಿದ್ದಾರೆ. ಅದಕ್ಕೆ ಹೇಗೆ ಆಶ್ರಯ ಮಾಡಿಕೊಂಡಿದ್ದಾರೆ ಅಂದ್ರೆ ಹೇಳ್ತಾರೆ, ದೇವರ ಲೋಮ ಅಂದ್ರೆ ರೋಮಗಳು, ದೇವರ ಕೂದಲನ್ನ ಒಂದು ಉಷ್ಣಿಕ್ಕೆ ಅಭಿಮಾನಿಯಾದಂತ ಸಂಜ್ಞಾ ಸೂರ್ಯ ಮುಂತಾದ ದೇವತೆಗಳು ಆ ಭಗವಂತನ ರೋಮವನ್ನ ಕೂದಲನ್ನ ಆಶ್ರಯ ಮಾಡಿಕೊಂಡಿದ್ದಾನೆ ಅಂತ ಬರುತ್ತೆ. ಆಮೇಲೆ ದೇವರಿಗೆ ತೊಕ್ಕು ಅಂತಿದ್ದಾನೆ, ತೊಕ್ಕಿಂದ್ರಿಯ, ತೊಕ್ಕು ಚರ್ಮ ಅಂತ ಹೇಳ್ತೀವಲ್ಲ, ಆ ತೊಕ್ಕನ್ನ, ತೊಕ್ಕಂದ್ರೆ ಪ್ರಕಾಶ ರೂಪಿ ಅಂತ ಅರ್ಥ. ಆ ತೊಕ್ಕನ್ನ ಭಗವಂತನ ಚರ್ಮ ಅಂದ್ರೆ ಅದು ಜ್ಞಾನ ಆನಂದಮಯವಾದ ತೊಕ್ಕ ಅವನಿಗೇನೆ ಇದೆ ಅಂತ. ಅದನ್ನ ಗಾಯತ್ರಿ ಪ್ರತಿಪಾದ್ಯ ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಮತ್ತು ದೇವರ ಮಾಂಸ ಅಂತ, ಮಾಂಸ ಅಂದ್ರೆ ನಂತರ ಮಾಂಸ ಇಲ್ಲ, ಅಪ್ರಾಕೃತವಾದಂತು. ಅಪ್ರಾಕೃತ ಅಂದ್ರೆ ಏನಿಲ್ಲಿ ಅಂದ್ರೆ ಮಾಂಸ ಅಂದ್ರೆ ಮಾ ಅಂದ್ರೆ ಜ್ಞಾನ, ವೇದದಲ್ಲಿ ಹೇಳಿರುವಂತ ಜ್ಞಾನಕ್ಕೆ ಮಾಂ, ಸಾ ಅಂದ್ರೆ ಅದನಿಂದ ಆ ವೇದದಿಂದ ವಾಚ್ಯನಾಗುವಂತವನು ಅಂತ ಅರ್ಥ. ಅದಕ್ಕೆ ಮಾಂಸ, ಅದು ದೇವರ ಮಾಂಸ ಎಂಬುದನ್ನು ಅದು ಜ್ಞಾನಾನಂದಮಯವಾಗಿದೆ, ವೇದ ಪ್ರತಿಪಾದ್ಯನಾದಂತಹ ಭಗವಂತನೇ ಅಲ್ಲಿ ಇದ್ದಾನಂತ. ಸೊ ಈ ಮಾಂಸವನ್ನ ಅನುಷ್ಠುಪ್ ಮಂತ್ರಗಳು ನಾವು ಹೇಳ್ತೀವಿ, ಅನುಷ್ಠುಪ್ಲಿ ಅನೇಕ ಸ್ತೋತ್ರಗಳು ಹೇಳ್ತೀವಿ. ಅದಕ್ಕೆ ಅಭಿಮಾನಿ ದೇವತೆಗಳಾದವರು ಈ ಪಾರ್ವತಿ ದೇವಿ ಮುಂತಾದವರು ಆ ಮಾಂಸ ಭಗವಂತನ ಮಾಂಸವನ್ನ ಆಶ್ರಯ ಮಾಡಿಕೊಂಡಿದ್ದಾರೆ. ಮತ್ತು ಮಾಂಸ ಅನುಷ್ಠುಪ್ ತ್ರಿಷ್ಠುಪ್ ಮತ್ತು ಮಾಂಸ ಅಂಸಾರಿ ತ್ರಿಷ್ಠುಪ್ ದೇವ ತ್ರಿಷ್ಠುಪ್ ಅಭಿಮಾನಿ ದೇವತೆಗಳು ತ್ರಿಷ್ಠುಪ್ ಛಂದಸ್ಸಿನ ಅಭಿಮಾನಿ ದೇವತೆಗಳು ಆ ಮಾಂಸವನ್ನ ಆಶ್ರಯ ಮಾಡಿಕೊಂಡಿದ್ದಾರೆ. ಮತ್ತು ಅನುಷ್ಠುಪ್ ಅಭಿಮಾನಿ ದೇವತೆಗಳು ಭಗವಂತನ ಆ ಒಂದು ಸ್ನಾವ ಅಂತ ಅಂದ್ರೆ ಮೇಧಸ್ಸು ಅಂತೀವಲ್ಲ, ಒಂದು ಫ್ಯಾಟ್ ಅದನ್ನ ಆಶ್ರಯ ಮಾಡ್ಕೊಂಡ ಫ್ಯಾಟ್ ಆರ್ ಟಿಶ್ಯೂಸ್ ಅದನ್ನ ಆಶ್ರಯ ಮಾಡ್ಕೊಂಡಿದ್ದಾರೆ. ಮತ್ತು ಆ ಒಂದು ಭಗವಂತನ ಅಸ್ಥಿಯನ್ನ ಜಗತೀ ಛಂದಸ್ಸು ಅಭಿಮಾನಿ ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಮತ್ತು ಭಗವಂತನ ಮಜ್ಜಾವನ್ನ ಆ ಒಂದು ಪಂಕ್ತಿ ಅಭಿಮಾನಿ ದೇವತೆಗಳು ಆಶ್ರಯ ಮಾಡಿಕೊಂಡಿದ್ದಾರೆ. ಭಗವಂತನಿಗೇನೋ ಪ್ರಾಣ ಇದೆ ಅಂತಾರೆ, ಅಂದ್ರೆ ಪ್ರಾಣ ಅಂದ್ರೆ ಅದು ಜ್ಞಾನ ಆನಂದಮಯವಾದ ಪ್ರಾಣ ಇದೆ, ಆ ಪ್ರಾಣವನ್ನ ಬೃಹತಿ ಅಂದ್ರೆ ಬೃಹತಿ ಚಂದಸ್ ಅಭಿಮಾನಿ ದೇವತೆ ಸಾಕ್ಷಾತ್ ವಾಯುದೇವರೇ ಆಗ್ತಾರೆ. ಅವರು ಭಗವಂತನ ಪ್ರಾಣವನ್ನ ಆಶ್ರಯ ಮಾಡ್ಕೊಂಡು ಇದೇ ವೈಶ್ವಾನರ ಉಪಾಸನೆಯಲ್ಲಿನೇ ಇದು ಬರುತ್ತೆ. ಭಗವಂತನ ಪ್ರಾಣವನ್ನ ಈ ಪ್ರಾಣ ದೇವರು ಆಶ್ರಯ ಮಾಡಿಕೊಂಡಿದ್ದಾರೆ ಅಂತ ಚಿಂತನೆ. ಸೊ ಹೀಗೆ ಭಗವಂತನಲ್ಲಿ ಸಪ್ತ ಧಾತುಗಳು ಹೇಳಿದ್ದಾರೆ. ಈ ಸಪ್ತ ಧಾತುಗಳ ಆ ಸೂಕ್ಷ್ಮ ರೂಪಗಳು ಎಲ್ಲಾ ಕಡೆನೂ ಇದೆ ಅಂತಾನೆ ನಾವು ತಗೋಬೇಕು. ಸೊ ಇದು ಏನಾಗತ್ತೆ, ಕೋಶ ಧಾತುಗ ಭಾರತೀಪ, ಭಾರತೀಪ ಅಂತ ಹೇಳ್ತಾರೆ. ಕೋಶ ಧಾತುಗಳಲ್ಲಿ ಯಾರಿದ್ದಾರೆ, ಇಷ್ಟು ಒಂದು ನಾಲ್ಕು ದೇಹಗಳು, ಆ ನಾಲ್ಕು ದೇಹಗಳಲ್ಲಿ ಇರುವಂತ ಪ್ರತಿ ಅನ್ನಮಯ ಕೋಶ ಅಲ್ಲಿ ಕಂಪ್ಲೀಟ್ ಬಂದ್ಬಿಡುತ್ತೆ. ಅಲ್ಲಿ ಉಳಿದ ಈ ಸಪ್ತ ಧಾತುಗಳು, ಈ ಧಾತುಗಳಲ್ಲಿ ಯಾರಿದ್ದಾರಂದ್ರೆ ಭಾರತೀಪ ಪ್ರಾಣೇಶ ಅಂತ ಹೇಳ್ತಾರೆ. ಇಲ್ಲಿ ಚಿಂತನೆ ಹೇಗೆ ಮಾಡಬೇಕು ಅಂದ್ರೆ ಭಾರತೀಪತಿ ಪ್ರಾಣದೇವರು, ಭಾರತಿ ಪ್ಲಸ್ ಪ್ರಾಣದೇವರು ಅಂತ. ಏನು ಭಾರತಿ ಏನು ಪ್ರಾಣದೇವರು ಅಂದ್ರೆ ನಮ್ಗೆ ಆಬ್ವಿಯಸ್, ಭಾರತಿ ಅಂದ್ರೆ ಭಾರತೀ ದೇವಿ, ಅವರು ಭಾರತೀ ದೇವಿಯಪ್ಪ ಅಂದ್ರೆ ಅವಳನ್ನ ರಕ್ಷಣೆ ಮಾಡುವನು ಅಂದ್ರೆ ಪ್ರಾಣದೇವರು ಅಂತ ಒಂದು ಅರ್ಥ ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು ಅರ್ಥವೂ ಬರುತ್ತೆ. ಏನರ್ಥ ಬರುತ್ತೆ ಅಂದ್ರೆ ಇಲ್ಲಿ ಹೇಳಿರುವಂತದ್ದು ಅವರಿಗೆ ಸ್ವತಂತ್ರ ಇಲ್ಲ, ಭಾರತೀ ರಮಣ ಭಾರತೀ ಮತ್ತು ಮುಖ್ಯ ಪ್ರಾಣರಿಗೆ ಸ್ವತಂತ್ರ ಇಲ್ಲ. ಸೊ ಭಾರತೀಪ ಪ್ರಾಣೇಶ ಅಂತ ತಕೋಬೇಕಂದ್ರೆ ಭಾರತಿ ಎಂಬುದನ್ನ ಲಕ್ಷ್ಮೀ ಪರವಾಗಿನೂ ತಗೋಬಹುದು. ಲಕ್ಷ್ಮೀ ಪರ ಹೇಗೆ ಅಂದ್ರೆ ಭಾ ಎಂಬುವ ಶಬ್ದಕ್ಕೆ ಆಚಾರ್ಯರು ಬಂದು 32 ಆಚಾರ್ಯ 28 ಮೀನ್ಸ್ ಅನ್ನ ಯಮಕ ಭಾರತದಲ್ಲಿ ಕೊಟ್ಟಿದ್ದಾರೆ. ಅನೇಕ ಮೀನ್ಸ್ ಏನೇನು ಅನೇಕ ಒಂದು ದೊಡ್ಡ ಲಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಭಾ ಎಂಬುದಲ್ಲಿ ಏನೇನೆಲ್ಲ ಬರುತ್ತೆ, ಭಾ ಅಂದ್ರೆ ಕಾಂತಿ ಬರುತ್ತೆ, ಕಾಂತಿ ಜ್ಞಾನ, ಆಮೇಲೆ ನಯನ ಮಾಡೋದು, ಸ್ಥಿತಿ ಮಾಡೋದು, ಪ್ರಕಾಶ ಮತ್ತು ಮೋಹ ಸಮೋಹ ಮತ್ತು ಅನೇಕ ಅರ್ಥಗಳನ್ನ ಅವ್ರು ಹೇಳ್ತಾರೆ. ಸೊ ಈ ತರ ಒಂದು 28 ಅಂತಾನು ಹೇಳ್ತಾರೆ, 32 ಅಂತ ಬನ್ನಂಜಿ ಆಚಾರ್ಯ ಹೇಳ್ತಾರೆ. ಸೊ ಭಾ ಎಂಬುವ ಶಬ್ದಕ್ಕೆ 32 ಮೀನಿಂಗ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಕೆಲವು ಮೀನಿಂಗ್ ಏನಂದ್ರೆ ಹೇಳ್ತಾರೆ, ಭಾ ಅಂದ್ರ ದೀಪ್ತಿ, ಭಾ ಅಂದ್ರ ಜ್ಞಾನ, ಭಾ ಅಂದ್ರ ಆಧಾರ, ಭಾ ಅಂದ್ರ ಔದಾರ್ಯ, ಭಾ ಅಂದ್ರ ಸಂಧಾನ, ಭಾ ಅಂದ್ರ ಉಪಾದಾನ, ಭಾ ಅಂದ್ರ ನಿಕಟ, ನಿಕಟ ಅಂದ್ರೆ ಹತ್ರ ಇರೋದು, ಭಾ ಅಂದ್ರೆ ಸೇವ್ಯ ಸೇವಕ ಭಾವ. ಸೊ ಸೇವ್ಯ, ಭಾ ಅಂದ್ರ ಸಂಪೂರ್ಣ, ಭಾ ಅಂದ್ರ ವೈಲಕ್ಷಣ, ಭಾ ಅಂದ್ರ ಆನಂದ, ಭಾ ಅಂದ್ರ ಪೂಜ್ಯ ವಿಸ್ತಾರ, ಭಾ ಅಂದ್ರ ವಿನಾಶ, ಭಾ ಅಂದ್ರ ಆವೃತ್ತಿ, ಭಾ ಅಂದ್ರ ನಿಯಮನ, ಭಾ ಅಂದ್ರ ಬಂಧನ, ಭಾ ಅಂದ್ರ ಮೋಚನ, ಭಾ ಅಂದ್ರ ಆಲೋಚನ, ಆಮೇಲೆ ಭಾ ಅಂದ್ರ ಶಾಂತಿ, ಭಾ ಅಂದ್ರ ರತಿ, ಭಾ ಸ್ವತಂತ್ರ, ಭಾ ಅಂದ್ರ ಸ್ವಾಮಿತ್ವ. ಸೊ ಹೀಗೆ ಅನೇಕ ಮೀನಿಂಗ್ ಹೇಳ್ತಾ ಹೋಗ್ತಾರೆ. ಸೊ ಈ ಭಾ ಅಲ್ಲಿ ರತನಾಗ ಅಂದ್ರೆ ಆ ಭಾ ಎಂಬುದು ಭಗವಂತನ ರೂಪ, ಅಲ್ಲಿ ರತರಾಗಿ ಇರುವಳು, ಅಲ್ಲೇ ತನ್ನ ಮನಸ್ಸನ್ನ ಇಟ್ಟು ಸಂತೋಷ ಹೊಂದುವಂತವಳು ಭಾರತಿ ಆಗ್ತಾಳೆ. ಅಂದ್ರೆ ಅಲ್ಲಿ ಲಕ್ಷ್ಮೀ ಬರ್ತಾರೆ, ಪ್ರಧಾನವಾಗಿ ಲಕ್ಷ್ಮೀ ಬರ್ತಾಳೆ. ಸೊ ಲಕ್ಷ್ಮೀ ಭಾರತಿ ಸಾ ಅಂದ್ರೆ ಲಕ್ಷ್ಮಿಯ ಭಾರತಿ ಅಂಬೋ ಲಕ್ಷ್ಮಿಯನ್ನ ಪಾಲನೆ ಮಾಡುವಂತ ಪ್ರಾಣೇಶ ಅಂತ. ಪ್ರಾಣೇಶ ಅಂದ್ರೆ ಇಲ್ಲಿ ಪ್ರಾಣೇಶ ಅಂದ್ರೆ ಉಪನಿಷತ್ತುಗಳಲ್ಲಿ 3 ವಿಧದ ಪ್ರಾಣವನ್ನ ಹೇಳ್ತಾರೆ. ಏನು ಅಂದ್ರೆ ಮುಖ್ಯ ಪ್ರಾಣ, ಮಧ್ಯಮ ಪ್ರಾಣ, ಅಧಮ ಪ್ರಾಣ ಅಂತ 3 ಪ್ರಾಣವನ್ನ ಹೇಳ್ತಾರೆ. ಯಾಕೆ ಇದನ್ನ ತಕೋಬೇಕು ನಾವು ಅಂದ್ರೆ ದೇವರ ಇದು ಒಂದು ಉಪಾಸನೆ ಅಂತಾನೆ ಹೇಳಿದ್ದಾರೆ ಅಲ್ಲಿ ಉಪನಿಷತ್ತಲ್ಲಿ. ಏನು ಉಪಾಸನೆ ಇದು ಅಂತ ಹೇಳುವಾಗ ಹೇಳ್ತಾರೆ, ನಾವು ಒಂದೊಂದು ದೇಹ ತಕೊಂಡ್ರು ನಮ್ಮ ದೇಹ ಈ ದೇಹ ಅಂತ ನಾವು ಚಿಂತನೆ ಮಾಡುವಾಗ ಈ ದೇಹದಲ್ಲಿ ಆ ಒಂದು ಸೂಕ್ಷ್ಮ ಜೀವ ಅಂತ ಒಂದಿದೆ, ಆ ಜೀವನಲ್ಲಿ ಭಗವಂತ ನೆಲೆಸಿದ್ದಾನೆ. ಹಿಂದಿನ ಪದ್ಯದಲ್ಲಿ ಬಂದದಲ್ಲ ಬಿಂಬರೂಪಿ ಅಂತ, ಅದನ್ನೇ ಇಲ್ಲಿ ಅವನು ಆಧಾನ ಅಂದ್ರೆ ಅವನೇ ಒಂದು ಆಧಾನನಾಗಿ ಅವನೇ ಒಂದು ಇದು. ಏನು ಉಪಾಸನೆ ಅಂದ್ರೆ ದೇವರು ಬಂದು ಈಸ್ ಲೈಕ್ ಅ ಪೆಗ್ ಸ್ಥೂಲ ಅಂತ ಹೇಳ್ತಾರೆ. ಸ್ಥೂಲ ಅಂದ್ರೆ ಒಂದು ಪೆಗ್ ತರ, ಒಂದು ಹಟ್ಟಿಯಲ್ಲಿ ಒಂದು ಆಕಳನ್ನ ಇಡಬೇಕಂದ್ರೆ ಅದನ್ನ ಕಟ್ಟಿ ಒಂದು ಸೆಂಟರ್ ಪೆಗ್ ಅಲ್ಲಿ ಇಟ್ಟಿರ್ತಾರೆ, ಸ್ಥೂಣ ಅಂತ ಹೇಳ್ತಾರೆ ಅದಕ್ಕೆ. ಆ ಸ್ಥೂಣ ರೂಪನಾಗೆ ಆ ಒಂದು ಹಟ್ಟಿಯಲ್ಲಿ, ಹಟ್ಟಿ ಅಂದ್ರೆ ಆಧಾನ ಅಂತ ಹೇಳ್ತಾರೆ. ಈ ಒಂದು ಜೀವ ಸೂಕ್ಷ್ಮ ದೇಹದಲ್ಲಿ ಭಗವಂತ ಆಧಾರವಾಗ ಅವನು ನೆಲೆಸಿದ್ದಾನಂತ. ಅವನ ಕರು ಅವನೇ ಒಂದು ಪ್ರಧಾನವಾಗಿದ್ದಾನೆ. ಅವನ ಕರು ಅವನ ಮುಗು, ಆ ಮುಗು ಯಾರು ಅಂದ್ರೆ ಅವನು ಪ್ರಾಣ. ಇವನು ಮುಖ್ಯ ಪ್ರಾಣ ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣ ಅಂತ ಉಪನಿಷತ್ ಹೇಳೋದು ಸಾಕ್ಷಾತ್ ನಾರಾಯಣನನ್ನೇ ಮುಖ್ಯ ಪ್ರಾಣ ಅಂತ ಹೇಳ್ತಾ ಇದ್ದಾರೆ. ಆ ಮುಖ್ಯ ಪ್ರಾಣನ ಮಗ ಅಂದ್ರೆ ನಾವು ಹೇಳುವಂತ ಮುಖ್ಯ ಪ್ರಾಣರು ನಮ್ಮ ಪ್ರಾಣದೇವರು ಅವರನ್ನ ಮಧ್ಯಮ ಪ್ರಾಣ ಅಂತ ಹೇಳ್ತಾರೆ. ಅವರನ್ನ ಅವ್ರ ಆ ಒಂದು ಕರು ರೂಪದಲ್ಲಿ ಭಾರತೀಯ ಮುಖ್ಯ ಪ್ರಾಣ ಇದ್ದಾರೆ. ಅವರನ್ನ ಆ ಒಂದು ಸೂನಕ್ಕೆ ಕಟ್ಟಿ ಹಾಕಿದಂತ ಧಾಮ ಯಾರು ಯಾರು ಅಂದ್ರೆ ಲಕ್ಷ್ಮೀ ದೇವಿಯ ಧಾಮ. ಅಂದ್ರೆ ಆ ಗೂಟ ಅಂಬೋದು ನಾರಾಯಣ, ಹಂಸ ರೂಪಿ ನಾರಾಯಣ ಗೂಟದಂತೆ ಇದ್ದಾನೆ, ಧಾಮದಂತೆ ಅಂದ್ರೆ ಆ ಒಂದು ಹಗ್ಗ ಹಗ್ಗ ಯಾರು ಅಂದ್ರೆ ಲಕ್ಷ್ಮೀ ದೇವಿಯ ಹಗ್ಗ ರೂಪದಿಂದ ಇದ್ದಾಳೆ. ಆ ಕರು ಯಾರು ಅಂದ್ರೆ ಶಿಶು, ಆ ಮುಖ್ಯ ಆ ಒಂದು ನಾರಾಯಣ ಲಕ್ಷ್ಮಿಯ ಮಗು ಈ ನಮ್ಮ ಮುಖ್ಯ ಪ್ರಾಣ. ಅಂದ್ರೆ ಇವರಿಗೆ ಮಧ್ಯಮ ಪ್ರಾಣ ಅಂತ ಉಪನಿಷತ್ ಕಲಿಯುತ್ತೆ. ಮುಖ್ಯ ಪ್ರಾಣ ಅಂಬುದು ನಾರಾಯಣ ಹಂಸಮೂರ್ತಿ ನಾರಾಯಣನಿಗೆ ಮುಖ್ಯ ಪ್ರಾಣ ಅಂತ ಹೇಳಿ, ಮತ್ತು ಅವರ ಮಗನಾದಂತ ಈ ಪ್ರಾಣರಿಗೆ ಮಧ್ಯಮ ಪ್ರಾಣ ಅಂತ ಹೇಳ್ತಾರೆ. ಅಧಮ ಪ್ರಾಣರು ಯಾರು ಅಂದ್ರೆ ಆ ಸೂರ್ಯ ಚಂದ್ರರು ಅವರು ಕೆಳಗೆ ಇರುವಂತ ಎಲ್ಲ ಪ್ರಾಣ ಉಳ್ಳ ಎಲ್ಲ ಜೀವಿಗಳನ್ನು ಅಧಮ ಪ್ರಾಣ ಅಂತ ಕರೀತಾರೆ. ಸೊ ಹೀಗೆ ಇದು ತಿಳ್ಕೊಂಡು ಏನಾಗಬೇಕು ಅಂದ್ರೆ ಹೇಳ್ತಾರ, ಇದು ಆದಾನ ಪ್ರತ್ಯಾದಾನವನ್ನ ಪ್ರತಿಯೊಬ್ಬರೂ ತಿಳ್ಕೋಬೇಕು. ಏನು ಆದಾನ ಏನು ಪ್ರತ್ಯಾದಾನ ಅಂದ್ರೆ, ಆದಾನ ಅಂದ್ರೆ ಎಲ್ಲಿ ಆ ಗೂಟ ಇದೆಯೋ ಅದನ್ನ ಸ್ಥೂಲ ಅಂತ ಹೇಳ್ತಾರೆ. ಆ ಸ್ಥೂಲ ಎಲ್ಲಿ ಆ ಗೂಟ ಇದೆಯೋ ಆ ಪೆಗ್ಗು ಗೂಟ ಸ್ಥೂಲ ಯಾವ ರೀತಿ ಬೇಕಾದ್ರೆ ಹೇಳಿ, ಆ ಸೆಂಟರ್ ಪೆಗ್ ಇದೆಲ್ಲ ಅದು ಬಂದು ಜೀವನಲ್ಲೇ ಇದೆ ಅಂತ. ಸೊ ಅದನ್ನ ಆದಾನ ಅಂತ ಕರೀತಾರೆ. ಆ ಆದಾನ ಇವಾಗ ಎಲ್ಲಿ ಇದೆ ಅಂದ್ರೆ ಈ ನನ್ನ ದೇಹದಲ್ಲಿ ಇದೆ. ಈ ದೇಹ ಪ್ರತ್ಯಾದಾನ ಆಗತ್ತೆ. ಹೇಗೆ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇದಕ್ಕೆ ಹೇಳ್ತಾರ, ಒಂದು ಮನೆ ಇದೆ, ಆ ಮನೆಯಲ್ಲಿ ಒಂದು ರೂಮ್, ಆ ರೂಮ್ ಅಲ್ಲಿ ದೇವರು ಕೋಣೆ ಒಂದು ಇದೆ, ದೇವರು ಕೋಣೆಯಲ್ಲಿ ದೇವರನ್ನ ಇಟ್ಟಿದ್ದೀವಿ, ಅದು ಏನಾಗತ್ತೆ ದೇವರು ಮನೆ ಅಂಬೋದು ಆದಾನ ಆಗತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಶಾಲಗ್ರಾಮ ಎಲ್ಲಿ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ, ಅದು ಒಂದು ಆದಾನ ಆಗತ್ತೆ. ಆ ಪೂಜೆ ಮನೆ ಎಲ್ಲಿ ಇದೆ ಅಂದ್ರೆ ಈ ದೊಡ್ಡ ಮನೆಯಲ್ಲಿ ಇದೆ, ಇದು ಪ್ರತ್ಯಾದಾನ ಆಗತ್ತೆ. ಸೊ ಹೀಗೇನೆ ನಮ್ಮ ಸ್ಥೂಲ ದೇಹ ಅಂಬೋದು ಪ್ರತ್ಯಾದಾನ ಆಗತ್ತೆ, ಆದಾನ ಅಂಬೋದು ಆ ಸೂಕ್ಷ್ಮ ದೇಹ ಆಗತ್ತೆ. ಆ ಸೂಕ್ಷ್ಮ ದೇಹದಲ್ಲೇ ಈ ಒಂದು ಗೋವತ್ಸ ಇವರು ಇದ್ದಾರೆ. ಹಂಸರೂಪದಿಂದ ನಾರಾಯಣ, ಧಾಮರೂಪ ಹಗ್ಗವಾಗಿ ಲಕ್ಷ್ಮೀ ದೇವಿ, ಅವರ ಮಗು ಇದು ಅಂತ ತಿಳ್ಕೋಬೇಕು. ಏನಾಯ್ತು ಇಲ್ಲಿ ಉಪಾಸನೆ ಏನು ಅಂದ್ರೆ, ಈ ಮುಖ್ಯ ಪ್ರಾಣ ಅಂತ ನಾವು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳುವಂತ ಈ ದೇವರು ಇದಾರಲ್ಲ, ಇವರು ಸ್ವತಂತ್ರ ಇಲ್ಲ, ಇವರು ಒಂದು ಮಗು, ಭಗವಂತನ ಮಗು. ಹೀಗೆ ನಾವು ತಿಳ್ಕೊಂಡ್ರೆ ಏನಾಗತ್ತಂದ್ರೆ ನಮ್ಮ ಜೊತೆ ಜೊತೆ ಹುಟ್ಟಿರುವಂತ ನಮ್ಮ ಜೊತೆಯಲ್ಲಿ ಯಾರು ಹುಟ್ಟಿದ್ದಾರೆಂದ್ರೆ, ಈ ದೇಹ ನಮಗೆ ಕೊಟ್ಟಾಗ ಈ ದೇಹ ಬಂದಾಗೆ ಇಲ್ಲಿ ದೇವತೆಗಳು ಇದ್ದಾರೆ ನಿಯಮನ ಮಾಡ್ಲಕ್ಕೆ. ನಮ್ಮ ಕಣ್ಣು ಕಿವಿ ಮೂಗು ಎಲ್ಲವನ್ನು ನಿಯಮನ ಮಾಡ್ಲಕ್ಕೆ ದೇವತೆಗಳು ನಿಂತಿದ್ದಾರೆ. ದೇವತೆಗಳು ಜೊತೆ ಜೊತೆಯಾಗಿ ಅವರ ಜೊತೆಯಲ್ಲಿ ಹುಟ್ಟಿರುವಂತ ದೈತ್ಯರು ನಿಂತಿದ್ದಾರೆ. ಸೊ ನಾವು ಹುಟ್ಟೋವಾಗಲೇ ದೇವರು ದೈತ್ಯರು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಈ ದೈತ್ಯರು ನಮ್ಮ ಒಡ ಹುಟ್ಟಿದ ನಮ್ಮ ಭ್ರಾತೃಗಳು ಅಂತ ಹೇಳ್ತಾರೆ. ನಮ್ ಜೊತೆಯಲ್ಲಿ ಇವರು ಹುಟ್ಟಿದಾರಲ್ಲ ಈ ದೇಹದಲ್ಲಿ. ಸೊ ಇವರಿನಿಂದ ನಮ್ಗೆ ಕಾಟ ಬರ್ತಾನೆ ಇರತ್ತೆ. ಅಂದ್ರೆ ನಮ್ಮ ಮನಸ್ಸು ಒಳ್ಳೆದನ್ನ ದೇವರನ್ನ ಚಿಂತನೆ ಮಾಡದೆ ವಿಷಯಗಳನ್ನ ಚಿಂತನೆ ಮಾಡತ್ತೆ. ಕಣ್ಣು ನೋಡಬಾರದನ್ನ ನೋಡತ್ತೆ, ಕಿವಿ ಕೇಳಬಾರದನ್ನ ಕೇಳತ್ತೆ, ಬಾಯಿ ಆಡಬಾರದ ಮಾತನ್ನ ಆಡತ್ತೆ. ಒಂದೊಂದು ಇಂದ್ರಿಯಗಳನ್ನು ದೈತ್ಯರು ಇದ್ದಾರೆ, ಅವ್ರು ಬೇರೆ ಯಾರಿಲ್ಲ ನಮ್ಮೊಳಗೆ ಇರುವರು. ಅವರನ್ನ ಒಂದು ಕಟ್ಟಿ ಹಾಕ್ತಾನಂತೆ. ಈ ತರ ನಾವು ಈ ಸೂನ, ಈ ಆದಾನ ಪ್ರತ್ಯಾದಾನ, ದಾನ ಶಿಶು, ಇದನ್ನ ಶಿಶು ಬ್ರಾಹ್ಮಣ ಅಂತನೇ ಇದನ್ನ ಉಪಾಸನೆ ಹೇಳ್ತಾರೆ. ಇದನ್ನ ತಿಳ್ಕೊಂಡಾಗ ಈ ವಾಯುದೇವರು ನಾರಾಯಣ ಲಕ್ಷ್ಮೀ ನಾರಾಯಣನ ಶಿಶು ಅವ್ರು ಇಲ್ಲೇ ಇದ್ದಾರೆ ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ ಏನಾಗತ್ತಂದ್ರೆ ಈ ತೊಂದರೆಗಳು ಈ ಇಂದ್ರಿಯಗಳಲ್ಲಿ ಏಳು ಇಂದ್ರಿಯಗಳು ಹೇಳ್ತಾರೆ. ಏಳು ಅಂದ್ರೆ ಐದು ಇಂದ್ರಿಯಗಳು ನಮ್ಗೆ ಜ್ಞಾನೇಂದ್ರಿಯಗಳು ಗೊತ್ತು, ಅದ್ರ ಜೊತೆಯಲ್ಲಿ ನಮ್ಗೆ ಮನಸ್ಸು ಮತ್ತು ಬುದ್ಧಿ, ಈ ಏಳಲ್ಲಿನೂ ನಮಗೆ ಈ ದೈತ್ಯರ ಕಾಟ ಇರತ್ತೆ. ಆ ಕಾಟವನ್ನ ಅವನು ಕಟ್ಟಿ ಹಾಕ್ತಾನಂತೆ. ಅವರನ್ನ ಕೊಂದು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಇರ್ತಾರೆ ನಮ್ಮ ಜೊತೆಯಲ್ಲಿ, ಯಾವತ್ತೂ ಅವ್ರು ಇರ್ತಾರೆ. ನಮ್ಮ ಲಿಂಗದೇಹ ನಮ್ಮ ಸಾಧನೆ ಮುಗಿಯೋ ತನಕವೂ ಅವ್ರು ಇರ್ತಾರೆ. ಬಟ್ ಅವರನ್ನ ಕಟ್ಟಿ ಹಾಕಿಬಿಡ್ತಾನಂತ ಈ ಒಂದು ಶಿಶುವಾದಂತ ಮಧ್ಯಮ ಪ್ರಾಣ ಅಂತ ಹೇಳ್ತಾರೆ. ಸೊ ಮುಖ್ಯ ಪ್ರಾಣ ಅಂದ್ರ ಹಂಸರೂಪಿ ಭಗವಂತ ಮುಖ್ಯ ಪ್ರಾಣ ಆದ್ರೆ ಮಧ್ಯಮ ಪ್ರಾಣ ಅಂಬುವನು. ಮಧ್ಯಮ ಪ್ರಾಣ ಅಂತ ಯಾಕೆ ಇವನನ್ನು ಹೇಳ್ತಾರಂದ್ರೆ, ಇವನೇ ಸರ್ವೋತ್ತಮ ಅಂತ ಮಾತ್ರ ತಿಳ್ಕೋಬೇಡಿ, ಇವನು ಮಧ್ಯಮ ಪ್ರಾಣ ಅಂತ ಹೇಳ್ತಾರೆ. ಈ ಮಧ್ಯಮ ಪ್ರಾಣವನ್ನ ನಾವು ತಿಳ್ಕೊಂಡು ಅವ್ರ ಕೆಳಗೆ ಅಧಮ ಪ್ರಾಣರು ಇದ್ದಾರೆ ಅಂತ ಹೀಗೆ ತಾರತಮ್ಯನ್ನ ತಿಳ್ಕೊಂಡಾಗೆ ನಮ್ಗೆ ಫಲ ಸಿಕ್ಕತ್ತಂತ ಈ ಉಪಾಸನೆಯನ್ನು ಹೇಳಿದ್ದಾರೆ. ಸೊ ಇಲ್ಲಿ ಭಾರತೀಪ ಪ್ರಾಣೇಶ, ಸೊ ಪ್ರಾಣೇಶ ಅಂತ ಬರುವಾಗ ಈ ಒಂದು ಎರಡು ಲೇಯರ್ ಮೂರನೇ ಲೇಯರ್ ನೆಕ್ಸ್ಟ್ ಬರುತ್ತೆ, ಮುಖ್ಯ ಪ್ರಾಣ ಮಧ್ಯಮ ಪ್ರಾಣ. ಸೊ ಇವನು ಪ್ರಾಣೇಶ, ಭಾರತೀಪ ಪ್ರಾಣೇಶ. ಸ್ಥೂಲವಾಗಿ ನಾವು ತಗೊಂಡ್ರೆ ಭಾರತೀಪತಿ ಮುಖ್ಯ ಪ್ರಾಣ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ತಕೊಳ್ಳೋದು. ಭಾರತೀಯ ರಮಣ ಮುಖ್ಯ ಪ್ರಾಣರಲ್ಲಿ ನಾರಾಯಣ ಲಕ್ಷ್ಮಿ ಅದೇ ಶಬ್ದದಿಂದ ವಾಚ್ಯವಾಗಿ ಅವರು ಮುಖ್ಯವಾಗಿ ಇದ್ದಾರೆ. ಭಗವಂತನೇ ಸ್ವತಂತ್ರ. ಎಲ್ಲಿ ಏನು ಏನು ಉಪಾಸನೆ, ಏನೇನು ಚಿಂತನೆಗಳು, ಯಾವ ಯಾವ ಪೂಜೆಗಳು ಆಗಲಿ, ಗೌರಿ ಪೂಜೆನೋ ಗಣಪತಿ ಪೂಜೆ, ಯಾವ ಯಾವ ಪೂಜೆ ಮಾಡಿದ್ರು ನಾವು ಕೊನೆಯಲ್ಲಿ ಆ ಒಂದು ಮುಖ್ಯ ಪ್ರಾಣರಲ್ಲಿ ಇರುವಂತ ಲಕ್ಷ್ಮೀನಾರಾಯಣರಲ್ಲಿ ನೆಲೆಸಿ ಅವರು ನಮ್ಮ ಸ್ಥೂಲ ದೇಹ ಮತ್ತು ನಮ್ಮ ಸೂಕ್ಷ್ಮ ದೇಹದಲ್ಲಿ ಇರುವಂತ ಈ ಹಂಸ ರೂಪಿಯಾದಂತ ನಮ್ಮ ಬಿಂಬನೆ ಅಂತ ನಾವು ಅಲ್ಲಿ ಒಂದು ಕೊನೆಗೊಳಿಸಿದ್ರೆ ಈ ಒಂದು ಒಂದು ಈ ಒಂದು ಅಸುರರಿಂದ ನಮ್ಮ ದೇಹದಲ್ಲಿ ಇರುವಂತಹ ದೈತ್ಯರಿಂದ ನಮ್ಗೆ ಉಪಟಳ ಆಗೋದಿಲ್ಲ ಎಂಬೋ ಈ ಉಪಾಸನೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೀಗೆ ಪ್ರಾಣೇಶ 21,600 ಶ್ವಾಸ ರೂಪಕ ಹಂಸ ಅಂದ್ರೆ ಇದು ನಾವು ಹಿಂದೆ ಹೇಳಿದ್ದೆ. ಸೊ ಹಿಂದೆ ಒಂದು ಮಂಗಳಾಚರಣ ಸಂಧಿಗೆನೆ ಇದಕ್ಕೇನೆ ಏನ್ ವ್ಯತ್ಯಾಸ ಅಂದ್ರೆ ಇಲ್ಲಿ ಹೇಳಿರುವಂತಹ ರೀತಿ ಯಾವುದು ಅಂದ್ರೆ ಅವರ ವ್ಯಾಪಾರವನ್ನು ಹೇಳ್ತಾರೆ. ವ್ಯಾಪಾರ ಹೇಗೆ ಆಗತ್ತೆ ಅಂತ ಹೇಳ್ತಾರೆ, ವ್ಯಾಪಾರ ಎಲ್ಲಿ ಶುರು ಆಗತ್ತೆ. ಮುಖ್ಯ ಪ್ರಾಣರು ಶ್ವಾಸ ಜಪಗಳನ್ನ ನಮ್ ಮಾಡ್ತಾ ಇದ್ದಾರಂದ್ರೆ ಮೂಲತಃ ಅದು ಬಿಂಬರೂಪದಿಂದ ಬರಬೇಕು. ಬಿಂಬರೂಪದಿಂದ ಭಗವಂತ ಹೊರಟು ಆಮೇಲೆ ಅವನ ಬಿಂಬರೂಪಿ ಹೊರಟು ನಮ್ಮ ಜೀವನದಲ್ಲಿ ಇರುವಂತಹ ಜೀವಕ್ಕೆ ಬಂದು ಅಲ್ಲಿ ಮುಖ್ಯ ಪ್ರಾಣರಲ್ಲಿ ನೆಲೆಸಿದ್ದು ಆ ಮುಖ್ಯ ಪ್ರಾಣರು ಒಂದೊಂದು ದೇಹದಲ್ಲಿನೂ ಬರ್ತಾರೆ. ಒಂದೊಂದು ದೇಹದಲ್ಲಿ ಬರುವಾಗ ಏನಾಗತ್ತೆ, ಸೂಕ್ಷ್ಮದೇಹದಲ್ಲಿಂದ ಹೊರಟು ಬಂದು ಬಿಂಬರೂಪಿ ಜೀವನಲ್ಲಿ ಬಂದು ಜೀವನಲ್ಲಿ ಇರುವಂತಹ ಮುಖ್ಯ ಪ್ರಾಣರಲ್ಲಿ ನೆಲೆಸಿದ್ದು ಮುಖ್ಯ ಪ್ರಾಣರ ಜತೆಯಿಂದ ಹೊರಟು ಮತ್ತು ಲಿಂಗದೇಹ ಅಲ್ಲಿ ಭಾರತಿ ಇಲ್ಲಿ ನೆಲೆಸಿ ಅವರಿಂದ ಹೊರಟು ಮತ್ತು ಅನಿರುದ್ಧ ದೇಹಕ್ಕೆ ಬಂದಾಗ ಅಲ್ಲಿ ಇರುವಂತ ಅನಿರುದ್ಧ ದೇಹದಲ್ಲಿ ಇರುವಂತವ್ರು ಯಾರು ಇಲ್ಲಿ ಇದ್ದಾರಂದ್ರೆ ಶ್ವಾಸ ರೂಪಕ ಹಂಸ. ಹಂಸ ರೂಪದಿಂದ ಹೊರಟು ಬರುವಂತ ಕೆಲಸ ಇದು ಹಂಸ ರೂಪ ಉಪಾಸನೆ. ಹಂಸ ರೂಪದಿಂದ ಹೊರಟು ಬಂದು ಅಲ್ಲಿ ಅನಿರುದ್ಧ ದೇಹದಲ್ಲಿ ಭಾಸ್ಕರ ದೇಹರೊಳಗಿದೆ. ಭಾಸ್ಕರ ಸೂರ್ಯ ಮತ್ತು ದೇಶ, ದೇ ಅಂದ್ರೆ ಭ ಅಂದ್ರೆ ನಕ್ಷತ್ರ, ಭ ಪ್ಲಸ್ ಈಶ ದೇಶ ಆಗತ್ತೆ. ನಕ್ಷತ್ರಗಳ ಅಧಿಪತಿ ಅಂತ ಚಂದ್ರ. ಸೊ ಸೂರ್ಯಚಂದ್ರರಲ್ಲಿ ಬಂದು ನೆಲೆಸ್ತಾರೆ ಯಾರು, ಈ ಹಂಸರೂಪ ಭಗವಂತ ಅಂದ್ರೆ ಮುಖ್ಯ ಪ್ರಾಣ ಮಧ್ಯಮ ಪ್ರಾಣ ಇವರಿಬ್ಬರು ಇಲ್ಲಿ ಬಂದು ಈ ಸೂರ್ಯಚಂದ್ರರಲ್ಲಿ ಹಂಸರೂಪದಿಂದ ನೆಲೆಸಿದ್ದು ಅವರು ಜೊತೆಯಿಂದ ಹೊರಟು ಒಂದು ರೂಪದಿಂದ ಹೊರಟು ಮತ್ತು ಈ ಸ್ಥೂಲ ದೇಹಕ್ಕೆ ಬರ್ತಾ ಇದ್ದಾರೆ. ಸ್ಥೂಲ ದೇಹದಲ್ಲಿ ಬಂದು ಸ್ಥೂಲ ದೇಹದಲ್ಲಿ ಆಗುವಂತ ಕಾರ್ಯ ಏನು ಅಂದ್ರೆ ಅಲ್ಲಿನೂ ಹಂಸ ಜಪ ಕಂಟಿನ್ಯೂಸ್ ಆಗ ಹಂಸ ರೂಪದಿಂದ ಅವರು ಹಂಸ ಜಪ ಮಾಡೋದು ಅಂದ್ರೆ ಏನು, ಭಗವಂತನನ್ನ ನಿರ್ದೋಷಿ ಗುಣಪೂರ್ಣ ಎಂಬುವ ಚಿಂತನೆ ಸ್ಥೂಲ ದೇಹದಲ್ಲಿ ಮಾತ್ರ ಅಲ್ಲ ಎಲ್ಲ ದೇಹದಲ್ಲಿಂದೂ ಅವ್ರು ಮಾಡ್ತಾ ಇರ್ತಾರೆ. ಸದಾ ಸರ್ವಕಾಲ ಆ ಹಂಸ ರೂಪದಿಂದ ಅಲ್ಲಿಂದ ಹೊರಟು ಬಂದಿದ್ದಾರೆ. ಸುಮ್ಮನೆ ಸುಮ್ಮನೆ ನಾವು ಬರೋ ತರ ಬರಲ್ಲ. ಕಂಟಿನ್ಯೂಸ್ ಆಗಿ ಆ ಒಂದು ಚಿಂತನೆಯಿಂದಲೇ ದೋಷರಹಿತ ಗುಣಪೂರ್ಣ ಹಂಸ ಅಂಬೋದು ನೋಡಿದೀವಿ. ಹಂಸ ಅಂದ ಹಮ್ಮ ಅಂದ್ರೆ ದೋಷರಹಿತನಾದವನು ಆಕಾಶ ಅವನು ಸರ್ವವ್ಯಾಪ್ತಿ. ಸಾರ ಅಂದ ಸಾ ಅಂದ್ರೆ ಸರ್ವಸ್ವ ಸಾರ ಅಂತ ಸಾ ಅಂದ್ರೆ ಸರ್ವಸ್ವ ಸಾರ ಎಲ್ಲದ ಸಾರ ಗುಣಸಾರ ಅಂಬೋ ಚಿಂತನೆ ಅವರಿಗೆ ಕಂಟಿನ್ಯೂಸ್ ಆಗಿರುತ್ತೆ. ಅಂದ್ರೆ ಅದೇ ಹಂಸ ಜಪ ಅದೇ ಆಗ ಜಪ ಅಂದ್ರೆ ಏನು, ಕಂಟಿನ್ಯೂಸ್ ಆಗಿ ದೇವರಲ್ಲಿ ಮನಸ್ಸಿಟ್ಟು ಅವರು ಎಲ್ಲಾ ದೇಹದಲ್ಲಿನೂ ಚಿಂತನೆ ಮಾಡ್ತಾ ಬರ್ತಾರೆ. ಸ್ಥೂಲ ದೇಹದಲ್ಲಿ ಬಂದಾಗ ಈ ಒಂದು ಭಾಸ್ಕರ ದೇಶ ಚಂದ್ರ ಸೂರ್ಯರೊಳಗೆ ಇದ್ದು ಚಂದ್ರ ಸೂರ್ಯರು ಯಾಕೆ ಹೇಳಿದ್ದಾರೆ, ಉಳಿದ ದೇವತೆಗಳನ್ನ ಯಾಕೆ ಹೇಳಿಲ್ಲ ಅಂದ್ರೆ ಇಲ್ಲಿ ಇವ್ರು ಮಾಡುವಂತ ಕೆಲಸ ಈ ಚಂದ್ರ ಸೂರ್ಯರು ನಮ್ಮ ಮೂಗು ಈ ಸ್ಥೂಲ ದೇಹಕ್ಕೆ ಬಂದಾಗ ನಮ್ಮ ಮೂಗಿನಲ್ಲಿ ನಾಡಿಗಳು ನಾವು ಹೇಳ್ತೀವಿ ಇಡಾ ಪಿಂಗಳ ಅಂತ ಎರಡು ನಾಡಿಗಳು ಪ್ರಧಾನವಾಗಿ ಹೇಳ್ತೀವಿ. ಇಡಾ ನಾಡಿಯಲ್ಲಿ ಚಂದ್ರ, ಆಮೇಲೆ ಪಿಂಗಳ ನಾಡಿಯಲ್ಲಿ ಸೂರ್ಯ, ಈ ಮೂಗಿಗೆ ಎರಡು ಹೊಡೆಗೆ ಇದೆ, ಆ ಎರಡು ಹೋಲ್ಸ್ ಇದೆಲ್ಲ, ಆ ರೈಟ್ ಸೈಡ್ ಲಿ ಇರುವಂತಹದಲ್ಲಿ ಸೂರ್ಯ ಇದ್ದಾನೆ, ಪಿಂಗಳ ನಾಡಿಯಲ್ಲಿ ಸೂರ್ಯ ಇದ್ದಾನೆ, ಎಡನಾಡಿಯಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಇರುವಂತ ನಾಸ್ಟಲ್ಲಿ ಆ ಚಂದ್ರ ಇದ್ದಾನೆ. ಸೊ ಹೀಗೆ ಇವರಲ್ಲಿ ಹೇಗಿದ್ದಾನೆ ಇವನು ಅಂದ್ರೆ ಭಾರತೀತ ಪ್ರಾಣೇಶ, ಇಲ್ಲಿನ ಹಾಗೆಯೇ ಆ ಸೆಟ್ ಆ ಪೇರನ್ನು ತಕೊಂಡ್ ಬರಬೇಕು. ಹಾಗೆ ಮುಖ್ಯ ಪ್ರಾಣ, ಮಧ್ಯಮ ಪ್ರಾಣ, ಇವರಿಬ್ರು ಇವಾಗ ಅಧಮ ಪ್ರಾಣರಾಗ್ತಾರೆ. ಸೊ ಇಲ್ಲಿ ಇವರಲ್ಲಿ ಆ ಚಂದ್ರನಲ್ಲಿ ಭಾರತಿ ಪ್ರಧಾನ, ಅವ್ರ ಅರ್ಧನಾರಿ ರೂಪ ಅಂತ ಹೇಳ್ತಾರೆ. ಅಂದ್ರೆ ಭಾರತಿ ಇರೋ ಜಾಗೆಯಲ್ಲಿ ಮುಖ್ಯ ಪ್ರಾಣ ಇದ್ದೇ ಇದ್ದಾನೆ, ಭಾರತೀಯ ಮುಖ್ಯ ಪ್ರಾಣ. ಭಾರತೀಯ ಮುಖ್ಯ ಪ್ರಾಣ ಇದ್ರೂ ವಿಶೇಷವಾಗಿ ಅಲ್ಲಿ ಭಾರತೀಯ ನೇಮನೆ ಮಾಡ್ತಾಳೆ ಆ ಒಂದು ಇಡಾನಾಡಿಯನ್ನ. ಮತ್ತು ಪಿಂಗಳ ನಾಡಿಯಲ್ಲಿ ಸ್ವಯಂ ಅವರು ಅರ್ಧನಾರಿ ರೂಪದಿಂದ ಇದ್ರೂ ಆ ಮುಖ್ಯ ಪ್ರಾಣರೇ ಮುಖ್ಯ ಪ್ರಾಣ ಅಂದ್ರೆ ನಾರಾಯಣ ಆಯ್ತು, ನಾರಾಯಣ ಲಕ್ಷ್ಮಿ ಹಂಸ ರೂಪದಿಂದ ಆಯ್ತು. ಮತ್ತು ಇವರು ಮಧ್ಯಮ ಪ್ರಾಣ ಅಂತ ಹೇಳುವಂತ ಭಾರತೀಯ ರಮಣ ಮುಖ್ಯ ಪ್ರಾಣ ಅವರು ನೇಮನೆ ಮಾಡ್ತಾರೆ. ಸೊ ಹೀಗೆ ಅದನ್ನೇ ಹೇಳ್ತಾರೆ, ಹಂಸ ಶ್ವಾಸ ರೂಪಕ ಹಂಸ ಭಾಸ್ಕರ ದೇಶರೊಳಗಿದ್ದು ಅವರ ಕೈ ಹಿಡಿದು ಅಂತ. ಅವ್ರನ್ನ ಕೈ ಹಿಡಿದು ತಕೊಂಡು ಬರ್ತಾನಂದ್ರೆ ಏನಾಯ್ತು, ಕೈ ಹಿಡಿದು ಅಂದ್ರೆ ಇಲ್ಲಿ ಕೈ ಹಿಡಿದು ಅಂತ ಹೇಳುವಾಗ ಮಾಡಿಸೋದಕ್ಕೆ ಕೈ ಹಿಡಿದು ಅಂತ. ಯಾಕಂದ್ರೆ ಚಿಕ್ಕ ಮಗು ಇರುತ್ತೆ, ಚಿಕ್ಕ ಮಗುಗೆ ಊಟ ಮಾಡ್ಲಿಕ್ಕೆ ಬರಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನ ಕೈಯನ್ನ ಹಿಡಿದು ಅದ ತುತ್ತು ತೆಗೆದು ಬಾಯಲ್ಲಿ ಇಟ್ಟು ಅದೇನೋ ತಾನೇ ಊಟ ಮಾಡುತ್ತೆ ಅಂತ ಅನ್ಕೊಳತ್ತೆ, ನಾವು ಮಾಡಿಸ್ತೀವಿ ಅದಕ್ಕೆ. ಹಾಗೇನೆ ಇಲ್ಲಿ ಹಂಸ ಅಂತ ಹೇಳಿದ್ದಾರೆ, ಹಂಸ ಭಾಸ್ಕರ ದೇಶರೊಳಗೆ ಒಳಗಿದ್ ಅವರ ಕೈ ಹಿಡಿದು ಅಂತ ಹೇಳ. ಕೈ ಹಿಡಿದು ಅಂದ್ರೆ ಆ ಸೂರ್ಯ ಚಂದ್ರರನ್ನ ಆ ಸೂರ್ಯ ಚಂದ್ರರಲ್ಲಿ ಮಾಡಿಸ್ತಾ ಇದ್ದಾನೆ. ಯಾರು ಮಾಡಿಸೋದು? ಫಸ್ಟ್ ಲೇಯರ್ ಇಸ್ ಈ ಒಂದು ಮಧ್ಯಮ ಪ್ರಾಣ ಅಂತ ಹೇಳುವಂತ ಭಾರತೀಯ ರಮಣ, ಇವರು ಮಾಡಿಸ್ತಾ ಇದ್ದಾನೆ. ಇವರಿಗೆ ಸ್ವತವಾಗಿ ಯಾರು ಮಾಡಿಸ್ತಾ ಇದ್ದಾನೆ? ಮುಖ್ಯ ಪ್ರಾಣನಾದಂತ ಹಂಸರೂಪಿ ಭಗವಂತ ಲಕ್ಷ್ಮಿ ಇವರು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಕೈ ಹಿಡಿದು ಅಂತ ಹೇಳ್ತಾರೆ ಎಲ್ಲರನ್ನು. ಬಿಕಾಸ್ ಭಗವಂತ ಅದು ಹಿಂದಿನ ಪದ್ಯದಲ್ಲಿ ಬಂದ ಅದೇ ಥಾಟ್, ಬಿಂಬ ಪ್ರತಿಬಿಂಬ, ಬಿಂಬ ಮಾಡಿಸಿದ್ರೆ ಪ್ರತಿಬಿಂಬ ಮಾಡಿಸೋದಿಲ್ಲ, ಬಿಂಬನೇ ಪ್ರತಿಬಿಂಬನಲ್ಲಿ ಇದ್ದು ಕೈಯಲ್ಲಿ ಕೈ ಇಟ್ಟು ಮಾಡಿಸ್ತಾನೆ. ಸೊ ಹಾಗೆ ಕೈ ಹಿಡಿದು ಎಂಬುದು ಒಂದು ಕೀ ಆಗಿ ಇಟ್ಕೋಬೇಕು. ಮಾಡಿಸೋದು ಎಂಬುದು ಅಲ್ಲಿ ಬರುತ್ತೆ, ಕೈ ಹಿಡಿದು. ಈ ಸರೋಜ ಭವಾಂಡದಳು ಸರ್ವತ್ರ ತುಂಬಿದನು, ಇಲ್ಲಿ ಎಲ್ಲಾ ಕಡೆನು ತುಂಬಿದ್ದು ಅವನು ಕೆಲಸ ಮಾಡ್ತಾನ ಅಂತ ಇದನ್ನ ಹೇಳಿದ್ದಾರೆ. ಇಲ್ಲಿ ಬರುವಾಗ ಇನ್ನೊಂದು ಚಿಕ್ಕ ಒಂದು ಉಪಾಸನೆ ಇದೆ, ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟೆಡ್ ಇಲ್ಲ. ಇಲ್ಲಿ ಫಲ ಏನು ಅಂದ್ರೆ, ಇಲ್ಲಿ ಈ ಶರೀರ ಚತುಷ್ಟಯಗಳು ಕೋಶ ಧಾತುಗ ಅಂತಿದೆ. ಈ ಧಾತು ನೋಡುವಾಗ ಈ ಧಾತುಗೆ ಸಂಬಂಧ ಧಾತುಗ ಅಂತಿದೆ, ಧಾತು ಒಳಗೆ ಅಂತ. ಧಾತು ಗ ಅಂದ್ರೆ ಅಲ್ಲಿ ನೆಲೆಸಿದ್ದು ಅಂತ ಇದೆ, ಅಲ್ಲಿ ನೆಲೆಸಿದ್ದು ಅಂತ ಇದ್ದ. ಇದು ಯಾಕೆ ವಿಶೇಷವಾಗಿ ಹೇಳ್ತಾರಂತ ಒಂದು ರೀತಿಯಿಂದ ನೋಡಿದ್ದೀವಿ, ಎಲ್ಲಾ ಕಡೆನು ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದೊಂದು. ಇನ್ನೊಂದು ಇಲ್ಲಿ ವಿಶೇಷವಾಗಿ ಒಂದು ಉಪಾಸನೆ ಇದೆ, ಇದು ಸಾಮಕ್ಕೆ ಸಂಬಂಧಪಟ್ಟ ಉಪಾಸನೆ. ಅಂದ್ರೆ ಈ ಒಂದು ಧಾತುಗಳು ಏಳು ಇದ್ರನು ಇದನ್ನ ಏಳನ್ನ ಐದು ಅಂತ ಪರಿಗಣನೆ ಮಾಡಿ ಇಲ್ಲಿ ಭಗವಂತನ ರೂಪವನ್ನ ಇಟ್ಟುಕೊಳ್ತಾರೆ. ಯಾಕೆ ಇದನ್ನ ಇಟ್ಟುಕೋಬೇಕು, ಇದು ಯಾಕೆ ಹೇಳಿದ್ದಾರೆ? ಸುಮ್ನೆ ಎಲ್ಲಾ ಕಡೆನೂ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಆಯ್ತಲ್ಲ, ಇದನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ ನಮಗೆ ಈ ಒಂದು ಸಂಸಾರದಲ್ಲಿ ಬರುವಂತ ಆ ಒಂದು ಕಷ್ಟಗಳು ವಿಘ್ನಗಳು ಯಾವ ಮೂಲಕ ಬರುತ್ತೆ, ನಮ್ಮ ಪಾಪದಿಂದ ಬರುತ್ತೆ. ಯಾವ ರೂಪದಿಂದ ಬರುತ್ತೆ? ಪಾಪದಿಂದ ಏನಾಗತ್ತೆ? ಬೆನ್ನು ನೋವು ಬರುತ್ತೆ, ಕೈ ನೋವು ಬರುತ್ತೆ, ಬೆರಳು ನೋವು ಬರುತ್ತೆ, ಇನ್ನೊಂದು ನೋವು ಬರುತ್ತೆ, ಈ ತರ ರೋಗ ರುಜಿನಗಳೆಲ್ಲ ಇದೆ. ಎಲ್ಲ ತಿಳ್ಕೊಬೇಕು ಅಂತ ತುಂಬಾ ಆಸೆ ಇದೆ, ಈ ರೋಗ ರುಜಿನದಿಂದ ನಮ್ಗೆ ತಿಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಈ ಧಾತು ಒಳಗೆ ಭಗವಂತ ಇದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ನಮ್ಗೆ ಅದು ಪರಿಹಾರ ಆಗತ್ತೆ ಅಂಬೋದಕ್ಕೆ ಚಾಂದೋಗಿ ಉಪನಿಷತ್ಲಿ ಒಂದು ಸಾಮ ಉಪಾಸನೆಯನ್ನು ಹೇಳಿದ್ದಾರೆ. ಏಳು ಧಾತುಗಳಿದ್ರೂ ಇಲ್ಲಿ ಐದು ಇಟ್ಟುಕೊಳ್ತಾರೆ. ಏಳನ್ನ ನಾವು ಮಾತೃಕಾನ್ಯಾಸದಲ್ಲಿ ಒಂದು ಕಡೆ ನೋಡಿದ್ವಿ, ಇದು ಸಾಮ ಉಪಾಸನೆ. ಈ ಸಾಮ ಉಪಾಸನೆಗೆ ಹೆಸರು ಬಂದು ಯಜ್ಞ ಯಜ್ಞೀಯ ಸಾಮ ಅಂತ. ಅಂದ್ರೆ ಏನು ಯಜ್ಞ ಅಂದ್ರೆ? ಯಜ್ಞದ ಮೂಲಕವಾಗ ಯಜ್ಞ ಪುರುಷನನ್ನ ತಿಳ್ಕೊಳ್ಳೋದು. ಯಜ್ಞ ಯಜ್ಞ ಏನು ಯಜ್ಞ ಇದು? ಯಜ್ಞ ಅಂದ್ರೆ ಯಜದೇವ ಪೂಜಾಯಾಮ ಅಂತ. ದೇವರನ್ನ ಸ್ತುತಿ ಮಾಡೋದು, ಪೂಜೆ ಮಾಡೋದು, ಸಂಗತೀಕರಣ ಅಂತ. ಅಂದ್ರೆ ಯಜದೇವ ಪೂಜಾಯಾಮ ಸಂಗತೀಕರಣ ದಾನೇಶು ಅಂತ ಅರ್ಥ. ಯಜ್ಞ ಅಂಬೋದಕ್ಕೆ ಮೂರು ಅರ್ಥ ಕೊಡ್ತಾರೆ. ಯಜ್ಞ ಅಂದ್ರೆ ದೇವರ ಪೂಜೆ. ಇನ್ನೊಂದು ಏನು ದೇವರ ಪೂಜೆ ಮಾಡೋ, ದೇವರ ಪೂಜೆನೇ ಹೇಗ್ ಮಾಡ್ತೀವಿ, ಒಬ್ಬರೇ ನಮ್ಮ ದೇವರ ಕೋಣೆಯಲ್ಲಿ ಕೂತು ನಾವು ಪೂಜೆ ಮಾಡ್ತಾ ಇರಬಹುದು, ಮಾನಸಿಕ ಪೂಜೆ ಮಾಡ್ತಾನೆ ಇರಬಹುದು. ಇನ್ನೊಂದು ಇವಾಗ ನಾವು ಮಾಡುವಂತ ರೀತಿಯಿಂದ ನಾಲ್ಕು ಜನ ಸೇರಿ ಸಂಗತೀಕರಣ, ನಾಲ್ಕು ಜನ ಸೇರ್ಕೊಂಡು ದೇವರನ್ನ ಚಿಂತನೆ ಮಾಡೋದು, ಇದು ಸಂಗತೀಕರಣ. ಸಂಗತೀಕರಣ ಅಂದ್ರೆ ಗೆಟ್ ಟುಗೆದರ್. ಗೆಟ್ ಟುಗೆದರ್ ಎಂಬುದು ಫಾರ್ ಅ ಗುಡ್ ಕಾಸ್. ಗುಡ್ ಕಾಸ್ ಏನೋ, ಭಗವಂತನ ಚಿಂತನೆ ಮಾಡೋದಕ್ಕೆ. ಸೊ ಇದನ್ನ ಸಂಗತೀಕರಣ, ಇದು ಒಂದು ಯಜ್ಞ ಅಂತಾರ. ಇದು ಒಂದು ಯಜ್ಞ. ಇನ್ನೊಂದು ದಾನ ಅಂದ್ರೆ ನಿಜವಾಗ್ಲು ಯಾಗ ಯಜ್ಞಗಳ ಮಾಡಿ ಅಲ್ಲಿಂದ ನನ್ನದಲ್ಲ ಇದನ್ನ ಮಮ ಇದನ್ನ ಮಮ ಅಂತ ನನ್ನದಲ್ಲ ನನ್ನದಲ್ಲ ಅಂತ ಹೇಳೋದು, ಅದು ಒಂದು ಯಜ್ಞ ಅಂತ. ಅದು ಮೂರನೇದಾಗಿ ಹೇಳ್ತಾರೆ. ಸೊ ಇಲ್ಲಿ ಸೊ ಹಾಗೆ ಯಜ್ಞದ ಮೂಲಕವಾಗ, ನಮ್ಮ ದೇವರ ಪೂಜೆ ಮೂಲಕವಾಗ, ಅಥವಾ ನಾವೆಲ್ಲರೂ ಒಂದು ಸೇರಿ ಇದು ಚಿಂತನೆ ಮಾಡೋದು, ಇದನ್ನ ಯಜ್ಞ ಅಂತ. ಈ ಯಜ್ಞದಿಂದ ನಾವು ಮಾಡುವಂತ ಈ ಕೆಲಸದಿಂದ ಆ ಒಂದು ಯಜ್ಞ ಪುರುಷ ಅಲ್ಲಿ ವ್ಯಕ್ತ ಆಗ್ತಾನಂತ. ಯಜ್ಞ ಪುರುಷ, ಅದಕ್ಕೆ ಯಜ್ಞ ಯಜ್ಞೀಯ ಸಾಮ ಅಂತ. ಸಾಮ ಅಂದ್ರೆ ಎಲ್ಲರಲ್ಲೂ ಸಮವಾಗಿ ಅಥವಾ ವಾಯುದೇವರಲ್ಲಿ ಇದ್ದು ರಕ್ಷಣೆ ಮಾಡ್ತಾರೆ. ಇಲ್ಲಿ ಬಂದಿರುವಂತದ್ದೇ ಭಾರತೀಪ ಪ್ರಾಣೇಶ, ಅವನು ರಕ್ಷಣೆ ಮಾಡ್ತಾನೆ. ಇದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ, ಸಾಮದ ಉಪಾಸನೆಯನ್ನ ನಾವು ನೋಡಿದೀವಿ, ಪಂಚಮುಖದಿಂದ ನೋಡುವಂತ ಸಾಮ. ಫಸ್ಟ್ ಬಂದು ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ. ಇದು ಅನೇಕ ವಿಭೂತಿ ಸಂಧಿಯಲ್ಲಿ ನೋಡಿದ್ದೀವಿ. ಜಸ್ಟ್ ರೀಕ್ಯಾಪ್, ಇಲ್ಲಿ ಹಿಂಕಾರ ಅಂಬೋ ಶಬ್ದದಿಂದ ಈ ಐದು ರೂಪಗಳ ತಗೊಳ್ತಾವ್ರೆ. ಏನಂದ್ರೆ ಪ್ರದ್ಯುಮ್ನ, ವಾಸುದೇವ, ನಾರಾಯಣ, ಅನಿರುದ್ಧ, ಸಂಕರ್ಷಣ. ಇದು ಈ ಆರ್ಡರ್ಲಿ ಇದನ್ನ ಕರೆಸ್ಪಾಂಡಿಂಗ್ ಆಗಿ ಹಿಂಕಾರ, ಪ್ರಸ್ತಾವ, ಉದ್ಗೀತ, ಪ್ರತಿಹಾರ, ನಿಧನ. ಇದು ನಾವು ಫಸ್ಟ್ ಎಕ್ಸ್ಪ್ಲೈನ್ ಹಿಂದೆ ಮಾಡಿದ್ದೀವಿ, ಅದಕ್ಕೆ ನಾನು ಇಲ್ಲಿ ವಿವರ ಅಷ್ಟು ಕೊಡಲ್ಲ. ಸೊ ಈ ಐದರಲ್ಲಿ ಇಟ್ಕೋಬೇಕು. ಏನನ್ನ ಇಟ್ಕೊಳ್ಳೋದು ಅಂದ್ರೆ ಈ ಒಂದು ಧಾತುಗಳನ್ನ ಇಟ್ಕೊಳ್ಳೋದು. ಏಳು ಧಾತುವನ್ನ ಐದು ಮುಖದಿಂದ, ಏಳನ್ನ ಐದು ಮಾಡ್ಕೊಂಡಿದ್ದಾರೆ ಇಲ್ಲಿ. ಯಾವುದು ಅಂದ್ರೆ ಈ ಒಂದು ಹಿಂಕಾರ ಫಸ್ಟ್ ಬರುತ್ತೆ ನೋಡಿ. ಆ ಹಿಂಕಾರ ಒಂದು ಭಗವಂತ ಆ ಒಂದು ನಮ್ಮ ಕೂದಲು, ಆ ಕೂದಲಲ್ಲಿ ಇದ್ದು ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಅಂತ ಚಿಂತನೆ. ಕೂದಲಲ್ಲಿ ಇದ್ದು ರಕ್ಷಣೆ ಮಾಡ. ಲೋಮ, ಅವನ ಹೆಸರೇ ಲೋಮ ಅಂತ ಹೆಸರು. ಲೋಮದಲ್ಲಿ, ಲೋಮ ಅಂದ್ರೆ ರೋಮನೆ, ರೋಮ ಲೋಮ ಅಂತ ಅವನಿಗೆ ಯಾಕೆ ಹೆಸರು? ಚಿಂತನೆ. ಲೋಮ ಅಂತ ಹಿಂಕಾರ ವಾಚನಾದವನು ಲೋಮದಲ್ಲಿ ಇದ್ದಾನೆ ಅಂತ ಚಿಂತನೆ. ಲೋಮದಲ್ಲಿ ಕೂದಲಲ್ಲಿ ಇದ್ದಾನೆ ಅಂತ ಚಿಂತನೆ ಇಲ್ಲ. ಆ ಹಿಂಕಾರ ವಾಚನಾದಂತ ಪ್ರದ್ಯುಮ್ನ ಲೋಮ ಅಂದ್ರೆ ಲೋಪಕ ಅಂದ್ರೆ ಲೋಪ ಮಾಡೋದು. ನಮ್ಮ ದೋಷಗಳೆಲ್ಲ ಕೂದಲಲ್ಲಿ ಇದ್ದು ನಮ್ಮ ದೋಷಗಳೆಲ್ಲ ತೆಗಿತಾ ಇದ್ದಾನೆ ಅಂತ ಚಿಂತನೆ. ಅದಕ್ಕೆ ನಾವು ವೇಣಿ ನಿಧಾನ ಅದೆಲ್ಲ ಮಾಡುವಾಗ ಈ ಚಿಂತನೆಯನ್ನ ಬಳಸ್ತೀವಿ. ಬರೀ ಕೂದಲನ್ನ ಕತ್ತರಿಸಿ ಅಲ್ಲಿ ಕೊಡೋದಿಲ್ಲ, ಪಾಪವನ್ನ ಅವನು ತೆಗಿತಾನೆ. ಇಲ್ಲಿ ನಮ್ಮ ಲೋಮದಲ್ಲಿ ಕೂದಲಲ್ಲಿ ಆ ಮೂರು ನದಿಗಳು ಹರಿತಾ ಇರುತ್ತೆ. ಆ ಚಿಂತನೆ, ಆ ನದಿಗಳು ನಾಡಿಗಳು ಅಲ್ಲಿದ್ದು ನಮ್ಮ ಪಾಪವನ್ನ ತೆಗಿತಾನೆ. ಅದು ತೆಗೀತವಾ ಇಲ್ಲ, ಈ ಭಗವಂತ ತೆಗಿತಾ ಇದ್ದಾನೆ ಚಿಂತನೆ. ಸೊ ಅಲ್ಲಿ ಹಿಂಕಾರ ಸಾಮವಾಚ್ಯನಾದಂತ ಪ್ರದ್ಯುಮ್ನ ನಮ್ಮ ಕೂದಲಲ್ಲಿ ಲೋಮ ಅಂಬೋ ಹೆಸರಿನಿಂದಿದ್ದಾನೆ. ಕೂದಲು ಅಂಬೋದಕ್ಕೆ ಲೋಮ ಅಂತ ಯೂಸ್ ಮಾಡಿದ್ದಾರೆ. ಅಲ್ಲಿ ಕೂದಲಲ್ಲಿ ಇರುವಂತ ರೂಪ. ಕೂದಲಾದ ಮೇಲೆ ನೆಕ್ಸ್ಟ್ ಬರೋದು ವಾಸುದೇವ ಬರ್ತಾನೆ. ಹಿಂಕಾರ ಆದ್ಮೇಲೆ ಪ್ರಸ್ತಾವ ನೆಕ್ಸ್ಟ್ ಬರುತ್ತೆ. ಆ ಪ್ರಸ್ತಾವ ಫಸ್ಟ್ ಕಾಣಿಸುವಂತ ರೂಪ ಅದು ವಾಸುದೇವ ರೂಪ. ಆ ವಾಸುದೇವ ರೂಪ ಬಂದು ಪ್ರಸ್ತಾವಕ ನಾಮಕನಾಗಿ ಎಲ್ಲಿ ಇದ್ದಾನಂದ ತ್ವಕ್ ಅಂತ ಅರ್ಥ. ಇಲ್ಲಿ ಬಂದು ತ್ವಕ್ ಎಂಬುದು ಡರ್ಮಿಸ್, ಎಪಿಡರ್ಮಿಸ್ ಎರಡು, ತ್ವಕ್ ಚರ್ಮ ಎರಡನ್ನು ಒಟ್ಟು ಸೇರಿಸಿದ್ದಾರೆ ಈ ಉಪಾಸನೆಯಲ್ಲಿ. ತ್ವಕ್ ಅಂತ ಅವನಿಗೆ ಯಾಕೆ ಹೆಸರು? ತ್ವಕ್ ಶಬ್ದ ವಾಚ್ಯನಾಗಿ ನಮ್ಮ ಚರ್ಮದಲ್ಲಿ ಇದ್ದಾನೆ ಅಂತ ನಾವು ತಿಳ್ಕೊಳ್ಳೋದು. ಏನು ತ್ವಕ್ ಅಂದ್ರೆ ಏನು? ತ್ವಚಿ ತ್ವಕ್ ಅಂದ್ರೆ ಆ ಒಂದು ಪ್ರಕಾಶ. ಆ ಪ್ರಕಾಶ ಎಂಥ ಪ್ರಕಾಶ ಅಂದ್ರೆ ಅದನ್ನ ನಾವು ನೋಡಿದ್ದೇ ಇಲ್ಲ. ಯಾಕೆ ಅಂದ್ರೆ ಒಂದು ಅಪ್ರಾಕೃತ ಅಂತ ಆಯ್ತು. ಇನ್ನೊಂದು ಏನಂದ್ರೆ ನಾವು ಯಾವ ಪ್ರಕಾಶ ನೋಡಿದ್ರು ಆ ಪ್ರಕಾಶ ಏನೋ ಒಂದು ಪ್ರಕಾಶ ಕೊಡಿ. ಏನೋ ಒಂದು ನಿಮ್ಮ ಮನೇಲಿ ದೀಪ ಚಿತ್ರ, ದೀಪದ ಕೆಳಗಡೆ ನೆಳಲಿರತ್ತೆ, ಕತ್ತಲೆ ಇರತ್ತೆ. ಎಲ್ಲಿ ಇದ್ರು ಆ ಸೂರ್ಯನ ಮುಂದೆ ನಾವು ನಿಂತರೆ ನಮ್ಗೆ ಛಾಯಾ ನೆಳಲು ಬರುತ್ತೆ, ಅಲ್ಲಿ ಸ್ವಲ್ಪ ಕತ್ತಲು ಇದ್ದೇ ಇರತ್ತೆ. ದೇವರು ಎಂಬುವನು, ದೇವರ ಬೆಳಕು ಎಂತ ಬೆಳಕು, ತ್ವಚಿ ಅಂತಾರ, ತಕ್ಕು ಪ್ರಕಾಶವಂತದ್ದು. ಅಲ್ಲಿ ಕತ್ತಲೆ ಇಲ್ಲದೆ ಛಾಯಾರಹಿತವ ವಾದಂತ ತಮಸ್ಸು ಇಲ್ಲದಂತ ಬೆಳಕ ಒಂದು ಚಿಂತನೆ ಮಾಡಿದಾಗ ಏನಾಗತ್ತೆ ಇದರಿಂದ ನಮ್ಗೆ ಅಂದ್ರೆ, ನಮ್ಗೆ ಚರ್ಮದಲ್ಲಿ ಏನಾರು ಪ್ರಾಬ್ಲಮ್ಸ್ ಇರ್ಬೋದು, ಏನೋ ಸೆನ್ಸಿಟಿವಿಟಿ ಇರ್ಬೋದು, ಅಲರ್ಜಿ ಇರ್ಬೋದು, ಏನೇ ಇರ್ಬೋದು, ಈ ಲೌಕಿಕದಲ್ಲಿ ಈ ತರ ಚಿಂತನೆ ಮಾಡಿದ್ರೆ ಮೋಕ್ಷವೇ ಫಲ ಇದ್ರನು, ಮೋಕ್ಷ ಫಲ ಜೊತೆಯಲ್ಲಿ ಈ ಅವಾಂತರ ತೊಂದರೆಗಳು ನಮ್ಗೆ ಇರುತ್ತಲ್ಲ, ಏನೋ ಒಂದು ಅಲರ್ಜಿ, ತುಂಬಾ ಅಲರ್ಜಿ ಆದ್ರೆ ದೇವ್ರ ಮೇಲೆ ಈ ಹಾಗೆ ಚಿತ್ತ ಹೋಗುತ್ತೆ ನಮ್ಗೆ, ಈ ಅಲರ್ಜಿ ಎಲ್ಲ ಹೋಗ್ಬೇಕಲ್ಲ, ಈ ಚರ್ಮದಿಂದ ಬರುವಂತ ಬಾಧೆ ಹೋಗ್ಬೇಕಲ್ಲ. ಅದಕ್ಕೆ ಇಲ್ಲಿ ಅವನು ವಾಸುದೇವ ತೊಕ್ಕಲಿ ಇದಾನೆ, ಪ್ರಸ್ತಾವ ಪ್ರತಿಪಾದನಾಗಿ ಅಲ್ಲಿ ಇದ್ದಾನೆ ಅಂತ ಅದನ್ನ ಚಿಂತನೆ ಮಾಡೋದಂತ. ಅದಾದ ಮೇಲೆ ನೆಕ್ಸ್ಟ್ ಬರೋದು ಬಂದು ನಾರಾಯಣ. ನಾರಾಯಣ ಅಂಬುದು ಅಹಂಕಾರ ಪ್ರಸ್ತಾವ ಆದ್ಮೇಲೆ ಉದ್ಗೀತ ಅವನು ನಾರಾಯಣ. ಈ ನಾರಾಯಣ ಎಲ್ಲಿ ಇದ್ದಾನೆ ಅಂದ್ರೆ ಹೇಳ್ತಾರೆ, ನಾರಾಯಣ ಮಾಂಸ ಅಂತ, ನಮ್ಮ ದೇಹದಲ್ಲಿ ಇರುವಂತ ಮಾಂಸದಲ್ಲಿ ಅವನ ಹೆಸರು ಏನು ಅಂದ್ರೆ, ಅವನ ಹೆಸರು ಮಾಂಸ ಅಂತಾನೆ ಇದ್ದಾನಂತ. ಅಂದ್ರೆ ಏನು ಅವನು ಮಾಂಸ ಮಾಂಸವಾಗಿದ್ದಾನ ಅಂತ ಇಲ್ಲ, ಅವನ ಚಿಂತನೆ ಏನು, ಅವನು ಗುಣ ಚಿಂತನೆ ಏನು ಇಲ್ಲಿ ಅಂದ್ರೆ, ಹೇಳಿದಂತೆ ಮಾ ಅಂದ್ರೆ ಮಾ ಅಂತ ಹೇಳಿದ್ರೆ ನಾಲೆಡ್ಜ್ ಜ್ಞಾನ ಅಂತ ಅರ್ಥ. ಯಾವ ಜ್ಞಾನ ಅಂದ್ರೆ ವೇದದ ಜ್ಞಾನಕ್ಕೆ ಮಾ, ಆ ವೇದದ ಜ್ಞಾನದಿಂದ ವಾಚ್ಯನಾದ ಸರತಿ, ಮಾಂ ಸರತಿ, ವೇದದ ಎಲ್ಲಾ ವೇದದಲ್ಲಿ ಇರುವಂತ ನಾದ ಮತ್ತು ಸ್ವರ ಮತ್ತು ವಾಕ್ಯಗಳು ಅಕ್ಷರಗಳು ಎಲ್ಲದಿಂದಲೂ ವಾಚ್ಯನಾಗುತ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದ ನಮ್ಮ ಮಾಂಸದಲ್ಲಿ ಆ ರೂಪದಿಂದ ಅವನಿದ್ದಾನೆ, ಅವನು ನಾರಾಯಣ ಹಾಗಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ನಮ್ಗೆ ಮಾಂಸ ಏನೋ ರಿಲೇಟೆಡ್ ಏನೇನು ಪ್ರಾಬ್ಲಮ್ಸ್ ಅದು ಹೋಗುತ್ತೆ ಅಂತ ಹೇಳ್ತಾರೆ ಮಾಂಸ. ಆಮೇಲೆ ಅದಾದ ಮೇಲೆ ನೆಕ್ಸ್ಟ್ ಬರೋದು ಬಂದು ಪ್ರತಿಹಾರ. ಪ್ರತಿಹಾರಕ್ಕೆ ಅನಿರುದ್ಧ ಯಾವತ್ತು, ಅದು ಒಂದು ಸೆಟ್ ತರ ಇರುತ್ತೆ, ಪಂಚಸಾಮ ಒಂದು ಸೆಟ್ ತರ ಇರುತ್ತೆ. ಸೊ ಪ್ರತಿಹಾರ ಅಂಬೋ ಶಬ್ದದಿಂದ ವಾಚ್ಯನಾಗುವನು ಅನಿರುದ್ಧ. ಅನಿರುದ್ಧ ಯಾವುದಲ್ಲಿ ಇದ್ದಾನೆ ನಮ್ಗೆ ಇಲ್ಲಿ ಅಂದ್ರೆ ಅಸ್ಥಿ ಅಂತ ಹೇಳ್ತಾರೆ. ಅಸ್ಥಿ ಎಂಬ ನಮ್ಮ ಅಸ್ಥಿಗಳು ನಮ್ಮ ಎಲುವುಗಳಲ್ಲಿ ಅವನಿದ್ದಾನಂತೆ. ಸೊ ಭಗವಂತ ನನಗೆ ಹೇಗೆ ಇಲ್ಲಿ ಚಿಂತನೆ ಮಾಡೋದು ಅಂದ್ರೆ ಸ್ಥಿರಂ ಆಸನಂ ಅಂದ್ರೆ ಬೋನ್ ಪ್ರಾಬ್ಲಮ್ ನಮ್ಗೆಲ್ಲರಿಗೇನು ಬರುತ್ತೆ, ಬೋನ್ಲಿ ಪ್ರಾಬ್ಲಮ್ ಇರುವಾಗ ಅವನು ಭಗವಂತ ಆ ಒಂದು ಅನಿರುದ್ಧ ಅಲ್ಲಿ ಅಸ್ಥಿಯಲ್ಲಿ ಅಸ್ಥಿ ಶಬ್ದ ವಾಚನಾಗಿದ್ದಾನೆ. ಹೇಗಿದ್ದಾನೆ ಅಂದ್ರೆ ಸ್ಥಿರವಾಗಿ ಆಸನ್ ಸ್ಥಿರವಾಗಿ ಕೂತಿದ್ದಾನೆ ಭಗವಂತ, ನಮ್ಮ ಎಲುವುಗಳಲ್ಲಿ ಸ್ಥಿರವಾಗಿ ಕೂತಿದ್ದಾನೆ ಅಂತ ನಾವು ಚಿಂತನೆ ಮಾಡಿದಾಗ ಈ ಎಲುವು ಈ ಒಂದು ಬೋನ್ ಪ್ರಾಬ್ಲಮ್ ಬೋನ್ಲಿ ಏನೇನು ಬರುತ್ತೋ ಆಸ್ತಿಯೋಪರಸ್ ಏನೇನೋ ಇದೆಯೋ ಎಲ್ಲವೂ ನಮಗೆ ಅವನು ಗುಣ ಮಾಡ್ತಾನಂದ ಟಕ್ಕಂತಿಲ್ಲ. ಅವನು ನಮ್ಗೆ ಏನೋ ಪ್ರೇರಣೆ ಕೊಟ್ಟು ಏನೋ ಒಂದು ಡಾಕ್ಟರ್ ಅಥವಾ ನಾವು ಮಾಡುವಂತ ಕರ್ತವ್ಯವನ್ನ ನಾವು ಮಾಡ್ತಾನೆ ಇರಬೇಕು, ಬಟ್ ಅದು ಗುಣ ಆಗತ್ತಂದ್ರೆ ಅವನೇ ಆ ಒಂದು ಅನಿರುದ್ಧ ನಮ್ಮನ್ನ ಗುಣ ಮಾಡಿಸ್ತಾನೆ. ಹೀಗೆ ನಾವು ಚಿಂತನೆ ಮಾಡಬೇಕು. ಚಿಂತನೆ ಮಾಡುವ ಮೂಲಕವಾಗ ಈ ರೋಗ ರುಜಿನಗಳು ಹೋಗತ್ತೆ, ಮೂಲ ರೋಗ ಸಂಸಾರ ಅಂಬೋದನ್ನು ಅವನು ಕತ್ತರಿಸಿ ಹಾಕ್ತಾನೆ, ಸ್ಥಿರವಾಗಿ ನಮ್ಮಲ್ಲಿ ನಿಂತು ಮಾಡ್ತಾನೆ ಈ ಅಸ್ಥಿಯಲ್ಲಿ ಈ ಚಿಂತನೆ ಮಾಡೋದು. ಮತ್ತು ನೆಕ್ಸ್ಟ್ ಬರೋದು ಬಂದು ಅಸ್ಥಿ ಆದ ಮೇಲೆ ಮಜ್ಜ. ಮಜ್ಜ ಅಂದ್ರೆ ಬೋನ್ ಮ್ಯಾರೋ. ಈ ಬೋನ್ ಮ್ಯಾರೋ ಅಲ್ಲಿ ಆ ಸಂಕರ್ಷಣ, ಇವನು ಬಂದು ನಿಧನ ಅಂತ. ಪ್ರತಿಹಾರ ಆದ ಮೇಲೆ ನಿಧನ ಬರುತ್ತೆ. ನಿಧನ ಅಂದ್ರೆ ಅಲ್ಲಿ ಸಂಕರ್ಷಣ. ಇವನು ಏನು ಎಲ್ಲಿ ಇದ್ದಾನೆ ಅಂದ್ರೆ ಇವನು ಮಜ್ಜ. ಮಜ್ಜ ಅಂದ್ರೆ ಮಜ್ಜ ಅಂಬೋದು ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಬೋನ್ ಬೇರೆ, ಬೋನ್ ಮ್ಯಾರೋ ಬೇರೆ. ಆ ಬೋನ್ ಮ್ಯಾರೋ ಕೆಲವೊಮ್ಮೆ ಬೋನ್ ಮ್ಯಾರೋ ಅಲ್ಲಿ ಅದರಿಂದನೇ ಆ ಒಂದು ಜೀವ ಒಂದು ಹುಟ್ಟೋದು ಎಲ್ಲಾ ಕ್ರಿಯೆಯನ್ನು ಬೋನ್ ಮ್ಯಾರೋ ಇಸ್ ವೆರಿ ಇಂಪಾರ್ಟೆಂಟ್. ಮಜ್ಜ ಅಂಬೋದು ನಮ್ಮಲ್ಲಿ ತುಂಬಾ ಇಂಪಾರ್ಟೆಂಟ್, ಒನ್ ಟು ಒನ್ ಮ್ಯಾಪ್ ಮಾಡಕ್ ಆಗೋದಿಲ್ಲ, ಸುಮಾರಾಗಿ ಬೋನ್ ಮ್ಯಾರೋ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಅವನು ಕೂತಿದ್ದಾನೆ, ಸಂಕರ್ಷನ ಕೂತಿದ್ದಾನೆ. ಏನು ಮಾಡ್ತಾನಂದ್ರೆ ಮಜ್ಜ ಅಂದ್ರೆ ಮಜ್ಜ ಅಂಬೋದಕ್ಕೆ ಹೇಳ್ತಾರೆ ಮದಂ ಜನಯತಿ ಇತಿ ಮಜ್ಜ. ಮದಂ ಅಂದ್ರೆ ಭಗವಂತನಲ್ಲಿ ಒಂದು ಆಸಕ್ತಿ, ಮದ ಬರ್ಬೇಕು. ಮದ ಅಂದ್ರೆ ಇಲ್ಲಿ ಮದ ಅಂತ ಬರೋದು ಒಂದು ಹ್ಯಾಪಿನೆಸ್ ಅಂಬೋದಲ್ಲ, ಈ ವೈರಾಗ್ಯದಿಂದ ಸಹಿತವಾದ ಮದ ಅಂದ್ರೆ ಭಗವಂತನಲ್ಲಿ ಮದ. ಭಗವಂತ ಬೇಕು ಭಗವಂತನಲ್ಲಿ. ಮದಂ ಜ ಭಗವಂತನ ವಿಷಯ ಜ್ಞಾನದಿಂದ ಬರುವಂತದ್ದು ಮದ. ಮದಸ್ಯ ಜನನಾಥ್ ಆ ಒಂದು ಎಕ್ಸ್ಟಾಟಿಕ್ ಫೀಲಿಂಗ್ ಅನ್ನ, ಪಾಸಿಟಿವ್ ವೈರಾಗ್ಯದಿಂದ ಸಹಿತವಾದ ಫೀಲಿಂಗ್ ಭಗವಂತನಲ್ಲಿ ಅವನು ಕೊಡ್ತಾನೆ. ಸೊ ಹೀಗೆ ನಾವು ಚಿಂತನೆ ಮಾಡಬೇಕಂತ. ಇದು ಚಿಂತನೆ ಮಾಡಿದ ಕೂಡಲೇ ಎಲ್ಲ ಸರಿಯಾಗುತ್ತಾ ಅಂದ್ರೆ ಇದು ಒಂದು ಒಂದು ವ್ರತ ತರ, ಒಂದು ವ್ರತ. ಇದು ಒಂದು ವ್ರತ ಅಂತ ಹೇಳ್ತಾರೆ, ಅಂದ್ರೆ ನಾವು ಮಾಡುವಂತದ್ದಲ್ಲ ಜ್ಞಾನಿಗಳು ಮಾಡ್ತಾರಂತೆ. ನಾವು ಏನ್ ತಿಳ್ಕೊಬೇಕು ಅಂದ್ರೆ ಈ ತರ ಒಂದು ಚಿಂತನಾ ರೂಪವಾಗಿ ಜ್ಞಾನಿಗಳು ಮಾಡ್ತಾರೆ. ಆ ಮಾಡುವಂತ ಜ್ಞಾನಿಗಳು ಏನನ್ನ ಮಾಡುವಾಗ ಒಂದು ದೀಕ್ಷೆ ತೊಡ್ಬೇಕಂತ. ಯಾವ ದೀಕ್ಷೆಯನ್ನ ಇವರು ತೊಟ್ಟಿದ್ದಾರೆ ಅಂದ್ರೆ ಹೇಳ್ತಾರ, ಅವ್ರು ಹೇಳ್ತಾರಂತ, ನಾನು ಬಂದು ಒಂದು ಸಂವತ್ಸರ ಒಂದು ಬ್ರಹ್ಮಚರ್ಯ, ಆ ಒಂದು 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 ಆಹಾರ ಸೇವನೆ, ಆಹಾರ ಸೇವನೆಯಲ್ಲಿ ಏನು ನಾನು ತಕೊಳ್ತೀನೋ ಅದು ಬಂದು ನನ್ನನ್ನ ಕೆಟ್ಟ ರೀತಿ ಅಂದ್ರೆ ಬೇಸಿಕಲಿ ಏನ್ ಹೇಳ್ತಾರಂದ್ರೆ, ಒಂದು ವರ್ಷ ಆ ಒಂದು ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಆ ತರ ಎಲ್ಲ ಇರುತ್ತಲ್ಲ, ಮನಸ್ಸನ್ನ ಹಾಳು ಮಾಡೋ, ಇದು ಯೂಶಲಿ ಒಂದು ರೋಗ ರುಜಿನ ಏನಾದ್ರು ಬಂದ ಡಯಾಬಿಟಿಸ್ ಏನೋ ಬಂದ್ರೆ ಅದಕ್ಕೆ ತಕ್ಕಂತೆ ನಾವು ಆಹಾರದ ನಿಯಮಗಳನ್ನು ಬಳಸ್ತೀವಲ್ಲ, ಹಾಗೇನೆ ಇವರುಗಳು ಏನು ಆಹಾರ ನಿಯಮನ ಇವರಿಗೆ ಏನು ಅಂದ್ರೆ, ಯಾವ ಯಾವುದು ನನ್ನನ್ನ ಭಗವಂತನ್ನ ಭಗವಂತನ್ನ ಬಿಟ್ಟು ಉಳಿದ ಕಡೆ ನಮ್ಮನ್ನ ಈ ಒಂದು ವಸ್ತು ಕಡೆ ನಮ್ಗೆ ಸೆಲತ ಕೊಡತ್ತೋ ಅದನ್ನ ನಾನು ಅವಾಯ್ಡ್ ಮಾಡ್ತೀನಿ. ಬೇಸಿಕಲಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಿಷಿದ್ಧ ಆಹಾರ ನಿಷಿದ್ಧ ಪಾನಗಳನ್ನ ಸ್ವೀಕಾರ ಮಾಡಬಾರ್ದು. ಕಾಲತಃ ದುಷ್ಟ, ಈ ಕಾಲದಲ್ಲಿ ಇವಾಗ ಮೊಸರು ಮಜ್ಜಿಗೆ ಇದನ್ನ ಸ್ವೀಕಾರ ಮಾಡೋದಿಲ್ಲ. ಹೀಗೆ ಆ ಒಂದು ಕಾಲತಃ ದುಷ್ಟ ದುಷ್ಟ ಸರ್ವತಃ ದುಷ್ಟ ಅಂತ ನಿಷಿದ್ಧ ವಸ್ತುವನ್ನ ಸ್ವೀಕಾರ ಮಾಡೋದಿಲ್ಲ. ಒಂದು ವರ್ಷ ತಾನ ಇದು ಅಂದ್ರೆ ಆಗಲ್ಲ, ಸಂವತ್ಸರ ಅಂದ್ರೆ ಒಂದು ವರ್ಷಕ್ಕೆ ಮಾಡ್ತೀನಿ ಅಂದ್ರೆ ಹೇಳಿದ್ರೆ ದೆನ್ ಇಟ್ಸೆಲ್ಫ್ ಬಿಕಮ್ಸ್ ಅ ಹ್ಯಾಬಿಟ್. ಒಂದು ವರ್ಷ ವ್ರತ ಮಾಡಿದ್ರೆ ಇಟ್ ಜಸ್ಟ್ ಕಂಡು ಒಂದು ವರ್ಷ ನೀವು ಟೊಮೆಟೊ ಬಿಟ್ರೆ ನೆಕ್ಸ್ಟ್ ವರ್ಷ ತಗೋಬೇಕು ಅಂತ ಅನ್ಸೋದೆ, ದೇವರೇ ಆ ಆಸೆಯನ್ನು ತೆಗೆದು ಬಿಡ್ತಾರೆ. ಹೀಗೆ ಈ ವ್ರತವನ್ನ ಆಚರಿಸುವಾಗ ಆ ವ್ರತ ಇದು ಒಂದು ದೀಕ್ಷೆ ತರ ತೊಟ್ಟು ಈ ವ್ರತಗಳನ್ನು ಮಾಡ್ತಾರಂತೆ. ಈ ವ್ರತಗಳ ಮಾಡುವ ಮೂಲಕವಾಗಿ ಏನಾಗತ್ತೆ ಅಂತ ಹೇಳ್ತಾರೆ, ಇಲ್ಲಿ ಉಪನಿಷತ್ತಲ್ಲಿ ಹೇಳ್ತಾರೆ. ಈ ಉಪನಿಷತ್ ಬಂದು ಎರಡನೇ ಚಾಂದೋಗ್ಯ ಉಪನಿಷತ್ಲಿ ಎರಡನೇ ಅಧ್ಯಾಯ 19th ಖಂಡ ಫಸ್ಟ್ ಮಂತ್ರದಲ್ಲಿ ಅಲ್ಲಿ ಫಲ ಹೇಳೋ ಹಾಗೆ ಹೇಳ್ತಾರೆ. ಇದು ಮಾಡುವ ಮೂಲಕವಾಗ ಅಂಗೀಭೂತ ದೇವರ ಒಂದು ದೇವರಿಗೆ ಅತ್ಯಂತ ಪ್ರಿಯನಾಗ್ತಾನೆ, ಮತ್ತು ಅವನ ಅಂಗಗಳು ಯಾವುದೇ ಅಂಗಗಳು ಇಲ್ಲಿ ಐದೇ ಹೇಳಿದ್ದಾರೆ, ಐದಿನಿಂದ ಬರುವಂತ ಕೈ ಕಾಲು ಏನೇನೆಲ್ಲ ಇರುತ್ತೋ ಅದು ಬಂದು ಇಟ್ ನೆವರ್ ಕ್ರಿಪಲ್ಸ್ ಅಂತ ಹೇಳ್ತಾ ಇದ್ದ, ಕ್ರಿಪಲ್ಲೇ ಆಗೋದಿಲ್ಲ, ಅದು ಸರಿಯಾಗಿ ಇರತ್ತಂತ. ಸೊ ಹೀಗೆ ಇದಕ್ಕೆ ಒಂದು ಫಲವನ್ನು ಹೇಳಿದ್ದಾರೆ. ಇಲ್ಲಿ ನಾವು ಲೌಕಿಕ ಫಲ ಒಂದಿದ್ರನು ಮೂಲತಃ ಯಾವ ಅಂಗಗಳು ವಿಕಾರ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಅಂಗಗಳು ಎಲ್ಲವೂ ದೇವರು ಪರವಾಗಿ ಇರುತ್ತೆ, ಉಳಿದ ಕಡೆ ಇರೋದಿಲ್ಲ ಅಂಬುದು ಮೇನ್ ತಾತ್ಪರ್ಯ. ಅದನ್ನ ಚಿಂತನೆ ಮಾಡಿದಾಗ ನಮ್ಗೆ ಈ ಅಂಗಗಳಲ್ಲಿ ಒಂದು ಶಕ್ತಿಯನ್ನು ಕೊಟ್ಟು ಇದನ್ನೂ ರಕ್ಷಣೆ ಮಾಡ್ತಾನೆ ಭಗವಂತ ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು.